ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம். ஜாஸ்தி கிரீவம் சிதானந்த விக்ரஹம் சதனுக்ரஹம். கிரீவ விமோசனம் ஸ்வநாம கிரகணாதேவ நிரஸ்த கிரஹ விக்ரஹம் விருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சய்யாய பூர்ண ஜான ரசாரணசே உத்துங்க வாக்தரங்காய மத்வதுப்தாப்தயே நம. குருமகில குணஜம் சத்குணைகாதிவாசம் சமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாக்கராச்சிதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்மவித்யாகுருன் நம. ப்ரஹ்மச்சரிய ஹரிப்ரீதிசுவித்யாவாதசாரிணா இஷ்டதாம் கஷ்டஹர்த்ருன்னஹ வித்யாமான்யான் முனீன் நம. வாதிராஜபதத்வந்த்வாவாரிஜா சப்தமானசான் விஸ்வப்ரியகுருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணுதீர்த்தப்ரசாததஹ ஸர்வே காமாஹ பவந்தேவா ஷபதோ பிம்பசந்நிதௌ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தே ஹ்யபீஷ்டதம். அஜ்ஞானதிமிரச்சேதம் புத்திசம்பத்ப்ரதாயகம் விஜ்ஞானவிமலம் சாந்தம் விஜயாக்யகுரும் பஜே. ஸ்ரீகுருப்போ நம. ஹரி ஓம். வேதிக்கையில் ஆசீனராகிருத்தக்கந்த ஸ்ரீபாதங்களவர சரணாரவிந்தக்கு சாஷ்டாங்க நமஸ்காரங்களன்னு புன புன சல்லிசி பரம பவித்திரவாகிருத்தக்கந்த திவசங்களும் சுருவாகிவ சாத்துர்மாச கால தத்ராபி யதிகளன்னு நாவாகி ಈ ಚಾತುರ್ಮಾಸ್ಯ ಕಾಲದಲ್ಲಿ ನಮ್ಮ ಹತ್ತಿರ ಅವರನ್ನು ಗೌರವದಿಂದ ಬರಮಾಡಿಕೊಂಡು ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಅವರ ಮೂಲಕ ವಿಶೇಷವಾದ ಶಾಸ್ತ್ರೋಪದೇಶವನ್ನು ಪಡೆಯಬೇಕು. ಅವರು ಯಾರು ಯತಿಗಳು ಅಂದರೆ ಸದಾಕಾಲ ಭಗವಂತನ ತಚ್ಛಾಸ್ತ್ರವನ್ನು ಅಧ್ಯಯನ ಅಧ್ಯಾಪನಾದಿಗಳನ್ನು ಮಾಡ್ತಾ ಇರೋದಲ್ಲದೆ ಸ್ವಯಂ ಒಳಗೆ ಸ್ವಾಮಿಯನ್ನು ಕಾಣಲಿಕ್ಕೆ ಬೇಕಾಗಿರತಕ್ಕಂಥ ಅದ್ಭುತವಾದ ಸಾಧನೆಯನ್ನು ಮಾಡತಕ್ಕಂಥವರೇ ಆ ಯತಿಶ್ರೇಷ್ಠರು. ಅಂಥ ಯತಿಶ್ರೇಷ್ಠರ ಸನ್ನಿಧಾನದಲ್ಲಿ ನಾವು ಜ್ಞಾನ ಪಡೆಯಬೇಕು ಅಂತ ಭಾಗವತದಲ್ಲಿ ನಾರದರ ಚರಿತ್ರೆಯಿಂದ ಗೊತ್ತಾಗುತ್ತೆ. ವಿಶೇಷವಾಗಿರತಕ್ಕಂಥ ಯತಿಗಳಿಂದ ಉಪದೇಶ ಅಂಬೋದು ಬಹಳ ಅಪರೂಪವಾದ್ದು, ಸಿಗೋದಿಲ್ಲ ಅಂತ ಹೇಳ್ತಾರೆ ಭಾರತದ ಅನೇಕ ಕಡೆ. ಅಂಥದ್ದು ಸಕಲ ಶಾಸ್ತ್ರಾರ್ಥದ ನಿಧಿಯಾಗಿರತಕ್ಕಂಥ ಶ್ರೀಪಾದಂಗಳವರು ಮೇಲೆ ಅನುಗ್ರಹದಿಂದ ಈ ಒಂದು ಕಲ್ಯಾಣ ನಗರಿಯಲ್ಲೇ ವಿಶೇಷವಾಗಿ ಅವರು ಚಾತುರ್ಮಾಸ್ಯಕ್ಕೆ ಕೂತಿರೋದು. ಅಷ್ಟೇ ಅಲ್ಲದೆ ಯಾರ ಪಾಡಿಗೆ ಅವರು ಇರು ತಾವು ವಿಶೇಷವಾಗಿ ಜ್ಞಾನ ಕಾರ್ಯ ಹಮ್ಮಿಕೊಂಡು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಮನೆ ಮನೆಗೆ ಜ್ಞಾನ ತಲುಪಬೇಕೆಂಬ ಅವರ ಹಂಬಲ ನಿಜವಾಗೂ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಅದಲ್ಲದೆ ನಾನು ನೋಡಿದೆ, ಇನ್ವಿಟೇಷನ್ ನೋಡಿದಾಗ ಅದರಲ್ಲಿ ವ್ಯಾಸ ಸಾಹಿತ್ಯಕ್ಕೂ ಒಂದು ವಿಶೇಷ ಸ್ಥಾನ ಕೊಟ್ಟಿದ್ದಾರೆ ಪ್ರವಚನದಲ್ಲಿ. ದಾಸ ಸಾಹಿತ್ಯಕ್ಕೆ ಶ್ರೀಗಳವರು ಒಂದು ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ದು ನೋಡಿ ಬಹಳ ಸಂತೋಷ ಆಯಿತು ನನಗೆ. ಇವಾಗೆಲ್ಲ ಮೊದಲಿಂದಲೂ ನೋಡ್ತಾ ಇದ್ದೇನೆ ಅವರ ಬಾಯಿಯಿಂದ ದಾಸ ಸಾಹಿತ್ಯದಲ್ಲಿ ಅವರಿಗೆ ವಿಶೇಷವಾಗಿರತಕ್ಕಂಥ ಆಸಕ್ತಿ. ಅಷ್ಟೇ ಅಲ್ಲದೆ ನಿಜವಾದ ಅಧಿಕಾರಿಗಳವರೇ. ಏನು, ಒಂದು ಸಲ ಇಲ್ಲೇ ಭಾಗವತಾಶ್ರಮದಲ್ಲಿ ನಾನು ವಿಜಯದಾಸರ ಸುಳ್ಳಾದಿಗಳು ಹೇಳಲಿಕ್ಕೆ ತೊಡಗಿದಾಗ ನನಗೇನು ಬರಲ್ಲ, ಅದು ಜಗತ್ತಿಗೆ ಗೊತ್ತು, ನನಗೂ ಗೊತ್ತು. ಚೂರು ಎರಡು ಮಾತುಗಳನ್ನು ದೊದಲ್ನುಡಿಗಳನ್ನು ಹೇಳುವಾಗ ಅವತ್ತು ಶ್ರೀಗಳವರು ಕೊನೆಯ ದಿವಸ ಆಶೀರ್ವಾದ ಮಾಡಬೇಕು ಅಂತ ಬಂದವರು. ಪ್ರವಚನ ಎರಡು ರೀತಿ ಇರುತ್ತೆ, ಗೊತ್ತಿಲ್ಲದಿದ್ದರೂ ಗೊತ್ತಿದ್ದಂತೆ ಹೇಳಿಬಿಡೋದು ಅಂತ ಒಂದು ಪ್ರವಚನ. ವಿಷಯವನ್ನು ಆಳವಾಗಿ ನೋಡಿ ಅದನ್ನು ಮನಮುಟ್ಟುವಂತೆ ಹೇಳುವುದು ಎಂಬುದು ಎರಡನೆಯದಾದರೆ ಅದರಲ್ಲಿ ಪ್ರಸಿದ್ಧರು ನಮ್ಮ ಶ್ರೀಗಳವರು. ಅವರು ದೊಡ್ಡ ಪುಸ್ತಕ, ಸುಳಾದಿ ಪುಸ್ತಕ ಹೊತ್ತುಕೊಂಡೇ ಬಂದುಬಿಟ್ರು. ಅವತ್ತು ಹೊತ್ತುಕೊಂಡು ಈಗಲೂ ನಾನು ನೆನೆಯುತ್ತೇನೆ ಅವರ ಮಾತನ್ನು. ವಿಜಯದಾಸರ ಸುಳಾದಿ ನೋಡ್ತಾ ಇದ್ದೇನೆ, ನನಗಿರೋ ಪಾಂಡಿತ್ಯ ಯಾವ ಮೂಲೆಗೂ ಸಾಕಾಗಲ್ಲ ದಾಸರ ಸುಳಾದಿ ನೋಡಲಿಕ್ಕೆ, ಅಂಥ ರೀತಿಯಾಗ ಆಳವಾಗಿದೆ ಅಂತ ಅವರ ಮನ ಆಳದಿಂದ ಉದ್ಗಾರ ತೆಗೆದು. ಇದು ಸಾಮಾನ್ಯ ವಿಷಯ ಅಲ್ಲ. ಯಾಕೆಂದರೆ ಒಂದು ಸ್ವಲ್ಪ ಕಾಲ ಅಧ್ಯಯನ ಮಾಡಿ ಬಂದ ಕೂಡಲೇ ಅಹಂಕಾರ ಬಂದಿರುತ್ತೆ. ಕೊನೆಗೆ ಎಂಥ ಪರಿಸ್ಥಿತಿ ಅಂತ ಹೇಳಿದರೆ, ಹರಿಕಥಾಮೃತಸಾರಾದಿ ಗ್ರಂಥಗಳನ್ನು ಓದಿದರೆ ಅದರಿಂದ ಮೋಕ್ಷವೇ ಬರಲ್ಲ ಅನ್ನುವ ಹಂತಕ್ಕೂ ಹೋಗಿಬಿಟ್ಟಿರ್ತಾರೆ. ಅಂಥ ಸ್ಥಿತಿಯಲ್ಲಿ ಪ್ರಕಾಂಡ ವಿದ್ವಾಂಸರಾಗಿದ್ದು ಒಂದು ಕಡೆ, ವಿಶೇಷವಾಗಿ ದಾಸ ಸಾಹಿತ್ಯದಲ್ಲಿರತಕ್ಕಂಥ ಏನು ಅದ್ಭುತವಾದ ವಿಚಾರವಿದೆ ಅದು ಮನಗಂಡು ಕೊನೆಗೆ ಅವರು ಎಷ್ಟು ಪರ್ಯಂತ ಅಂದರೆ ತಾವೇ ಪದಗಳನ್ನು ಮಾಡುತ್ತಾರೆ, ಜನಜಾಗೃತಿಯನ್ನು ತಮ್ಮ ಏನು ಉಪದೇಶವನ್ನು ಆ ಮೂಲಕ ಜನಕ್ಕೆ ತಲುಪಿಸ್ತಾ ಬರ್ತಾ ಇದ್ದಾರೆ. ಆ ರೀತಿಯಲ್ಲಿ ಭಗವಂತ ಈ ಶತಮಾನದಲ್ಲಿ ನಮಗೆ ಕೊಟ್ಟಂಥ ದೊಡ್ಡ ಕೊಡುಗೆ ಅಂದರೆ ನಮ್ಮ ಶ್ರೀಪಾದಂಗಳವರು, ಎರಡು ಮಾತಿಲ್ಲ. ಯಾಕೆಂದರೆ ಅನೇಕ ಜನ ದಾಸರು ಯತಿಗಳು ಬಂದು ಅವರವರ ಸಾಧನೆ ಮಾಡಿಕೊಂಡು ಕೆಲವರು ಜನರನ್ನು ಅವರ ಜೊತೆಗೆ ಕರ್ಕೊಂಡು ಹೋಗಿದ್ದು ಸತ್ಯ. ಆದರೆ ನಮ್ಮ ಶ್ರೀಪಾದಂಗಳವರು ಹಾಗೆ ವ್ಯಾಸ ಸಾಹಿತ್ಯದಲ್ಲೂ ಹಾಗೆ ದಾಸ ಸಾಹಿತ್ಯದಲ್ಲೂ ಎರಡೂ ಕಡೆ ಅನೇಕ ಜನರು ಉದ್ಧಾರ ಮಾಡುತ್ತಾ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಪುನಃ ಪುನಃ ಸಲ್ಲಿಸಿ ನನಗೆ ಕೊಟ್ಟಂಥ ವಿಚಾರ ಹರಿಕಥಾಮೃತ ಸಾರದ ಮೊದಲೆರಡು ಸಂಧಿಗಳು, ಒಂದು ವಿಶೇಷವಾಗಿರತಕ್ಕಂಥ ಮಂಗಳಾಚರಣ ಸಂಧಿ, ಎರಡನೆಯದು ಕರುಣಾಸಂಧಿ. ಇಲ್ಲಿ ಮಂಗಳಾಚರಣ ಸಂಧಿಯಲ್ಲಿ ನಮ್ಮ ದಾಸರಾಯರು ವಿಶೇಷವಾಗಿರತಕ್ಕಂಥ ಭಗವಂತನ ಪರಿಚಯ ಮಾಡಿಕೊಳ್ಳಲಿಕ್ಕೆ ಬರುತ್ತಾರೆ. ಇದರ ಹಿನ್ನೆಲೆ ಒಂದು ಎರಡು ನಿಮಿಷ ಹೇಳುತ್ತೇನೆ, ಹೇಳಿ ಮುಂದಕ್ಕೆ ಬರ್ತೇನೆ ನಾನು. ದಾಸರಾಯರ ಒಂದು ಆ ಒಂದು ಚರಿತ್ರೆಯಲ್ಲಿ ಅವರಿದ್ದ ಸಂದರ್ಭ ಎಂಥದ್ದಾಗಿತ್ತು ಅಂದರೆ, ಭಾಗವತದಲ್ಲಿ ಎರಡು ಶಬ್ದ ಬರುತ್ತೆ, ಶಬ್ದ ಬ್ರಹ್ಮ ಅಂತ ಒಂದು ಮಾತು ಬರುತ್ತೆ. ಗುರು ಆದವ ಶಬ್ದ ಬ್ರಹ್ಮನಲ್ಲಿ ನಿಷ್ಣಾತರಾಗಿರಬೇಕು. ಪರೇಚ ಪರಬ್ರಹ್ಮ ಅಂದರೆ ವಿಶೇಷವಾಗಿರತಕ್ಕಂಥ ಭಗವಂತನಲ್ಲಿ ಅವನ ಗುಣಗಳು ಚಿಂತನೆ ಮಾಡಿ ವಿಶೇಷವಾಗಿ ಆಂತರಂಗಿಕವಾಗಿ ದೇವರನ್ನು ಕಾಣುವುದರಲ್ಲಿ ನಿಷ್ಣಾತರಾಗಿರಬೇಕು. ಶಾಬ್ದೇ ಪರೇಚ ಅಂತ ಎರಡು ಶಬ್ದಗಳನ್ನು ಹಾಕ್ತಾರೆ. ಅಂದರೆ ಶಾಸ್ತ್ರವನ್ನು ನೋಡೋ ಕಾಲಕ್ಕೆ ಆ ಶಬ್ದದ ಯಥಾರ್ಥ ಒಂದು ಚಿಂತನೆಯನ್ನು ಮಾಡುತ್ತಾ ಹೋಗ್ತಾ ಅದೇ ಗುಂಗಲ್ಲಿ ಹೋಗತಕ್ಕಂಥದ್ದು ಒಂದಾದರೆ ಆ ಶಬ್ದದ ಅರ್ಥ ಏನಿರುತ್ತೆ ಭಗವಂತ, ಆ ಭಗವಂತನನ್ನು ಒಳಗೆ ಕಾಣಬೇಕೆಂಬ ಹಂಬಲದಿಂದ ಹೊರಡೋದು ಎರಡನೆಯದಾಗುತ್ತೆ. ಗುರುವಾದವನಿಗೆ ಎರಡರಲ್ಲೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ನಿಷ್ಣಾತೆ ನಿಷ್ಣಾತತೆ ಇರಬೇಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಹೇಗಿತ್ತು ಅಂದರೆ, ಹೊರಗಿನ ಈ ವಾಕ್ಯಾರ್ಥಾದಿಗಳು, ನಾನು ವಾಕ್ಯಾರ್ಥಕ್ಕೆ ವಿರೋಧಿ ಅಲ್ಲ, ವಾಕ್ಯಾರ್ಥಾದಿಗಳು ಎಲ್ಲ ಆಗಲೇಬೇಕು, ಕೇವಲ ಅಲ್ಲೇ ಒಂದು ದೃಷ್ಟಿಕೋನವಿಟ್ಟು ಒಳಗಿನ ಉಪಾಸನಾ ಭಾಗವನ್ನು ಕಡೆಗೆಣಿಸಿದ ಸ್ವಲ್ಪ ಆ ಕಾಲ, ಅಂಥ ಕಾಲ ಅದು. ಆ ಕಾಲದಲ್ಲೇ ಯಾರೀ ಗ್ರಂಥವನ್ನು ಬರೆದಿದ್ದಾರೋ ಅವರು ಸುಧಾದಿ ಗ್ರಂಥಗಳ ಅಧ್ಯಯನ ಪೂರ್ಣ ಮಾಡಿಕೊಂಡೇ ವರದೇಂದ್ರರತ್ರ ವಿಶೇಷವಾಗಿರತಕ್ಕಂಥ ಅಧ್ಯಯನ ಮಾಡಿಕೊಂಡು ಆ ಕಾಲದಲ್ಲಿ ಇವರ ಹೆಸರು ಶ್ರೀನಿವಾಸಾಚಾರ್ಯರು. ಈ ಶ್ರೀನಿವಾಸಾಚಾರ್ಯರು ಅಂತ ಹೇಳಿದರೆ ಆಗಿನ ಕಾಲದ ಪಂಡಿತರಿಗೆಲ್ಲ ಸಿಂಹಸ್ವಪ್ನ, ಅಂಥ ಪಾಂಡಿತ್ಯ. ಜೊತೆಗೆ ಅಹಂಕಾರವೂ ಬಂದಿತ್ತು, ಇವರಲ್ಲಿ ಅಹಂಕಾರವೂ ಬಂದಿತ್ತು. ಪ್ರಾರಬ್ಧ ಕರ್ಮ, ಎಂಥ ದೇವತೆಗಳಿಗಾದರೂ ಅಹಂಕಾರ ಈ ಭೂಮಿಗೆ ಬಂದಾಗ, ಈ ಭೂಮಿಯಲ್ಲಿರ್ತಕ್ಕಂಥ ಮನುಷ್ಯಾನ್ನವನ್ನು ತಿಂದಾಗ ಅದು ಸಹಜವಾಗಿ ದೋಷಗಳು ಬಂದೇ ಬರುತ್ತೆ. ಅಂಥ ಜಗನ್ನಾಥದಾಸರು ಶ್ರೀನಿವಾಸಾಚಾರ್ಯರಾಗಿ ಬಂದಾಗ ಅವರಿಗೂ ಸ್ವಲ್ಪ ಅಹಂಕಾರದ ಛಾಯೆ ಮೂಡಿತ್ತು. ಅದನ್ನು ಪರಿಹಾರ ಮಾಡಲಿಕ್ಕೋ ಎಂಬೋ ರೀತಿಯಲ್ಲಿ ವಿಜಯಪ್ರಭುಗಳು ಅವರ ಇದ್ದ ಹತ್ತಿರಗೆ ಬಂದರು. ಅವರೆಲ್ಲೋ ಇದ್ದು ಇವರೆಲ್ಲೋ ಇರೋದಲ್ಲ, ಇವರನ್ನು ಹುಡುಕೊಂಡೇ ಬಂದರು. ಕೇವಲ ಇವರಿಗಾಗಿ ಮೀಸಲಾಗಿ ಹತ್ತಿರದಲ್ಲಿ ಇಳ್ಕೊಂಡು ಬ್ರಾಹ್ಮಣರು ಬರಬೇಕು ಭೋಜನಕ್ಕೆ ಅಂತ ಹೇಳಿ ಕಳಿಸಿದರು. ಮುಂಚಿನ ದಿವಸ ಹೇಳಿ ಕಳಿಸಿದರೆ ತಲೆಯಲ್ಲಿ ಆಲೋಚನೆ ಬಂದಿತ್ತಂತೆ. ಇದು ಈಗ ಕಥೆಗಳೆಲ್ಲ ಚಾಲ್ತಿಯಲ್ಲಿ ಇರುವುದು ಒಂದಿರುತ್ತೆ, ಆದರೆ ದಾಸರೇ ಹುಟ್ಟಿದ ಒಂದು ಆ ನಾಡಿನಲ್ಲಿ ಕಥೆಗಳು, ಪರಂಪರಾ ಬಂದ ಕಥೆಗಳು ಬೇರೆಯೇ ಇರುತ್ತಲ್ಲಿ. ಯಾಕಂದರೆ ಆ ನಾಡಂಥದ್ದು ಮಾನವಿ ಅಂಥ ಅಲ್ಲಿ ನಮ್ಮ ವಿದ್ಯಾಮಾನ್ಯರ ಪ್ರಭಾವ ಎಂಥದ್ದು ನೀವು ನೋಡಬೇಕಲ್ಲಿ. ಶೆಟ್ಟರೆಲ್ಲ ಇದ್ದಾರೆ, ಅಲ್ಲಿ ಶೆಟ್ಟರಿದ್ದಾರೆ, ಎಲ್ಲರಿಗೂ ಪ್ರಾಯಶಃ ಎಲ್ಲರ ಮನೆಯಲ್ಲಿ ಎಲ್ಲರಿಗೂ 32 ಸಂಧಿ ಬಾಯಿಪಾಠ ಬರುತ್ತೆ, 32 ಸಂಧಿ ಬಾಯಿಪಾಠ ಬರುತ್ತೆ. ಕಾಂಪಿಟೀಷನ್ಗಲ್ಲ, ನಿತ್ಯ ಬೆಳಿಗ್ಗೆ ಎದ್ದು 7 ಗಂಟೆ ಒಳಗೆ 32 ಸಂಧಿ ಪಾರಾಯಣ ಮಾಡಿಕೊಂಡು ಅವರವರ ಕೆಲಸಗಳಿಗೆ ಹೋಗ್ತಾರೆ. ಅಲ್ಲಿ ವಿಶೇಷ ಕಾರ್ಯಕ್ರಮಗಳಾದರೆ ಬ್ರಾಹ್ಮಣರ ಭೋಜನ ಆಗುವ ಪರ್ಯಂತ ಹೊರಗೆ ಕೂತಿರ್ತಾರೆ, ನಂತರ ಹೋಗಿ ಶುದ್ಧ ಎಲ್ಲ ಮಾಡಿ ನಂತರ ಭೋಜನಕ್ಕೆ ಕೂಡುತ್ತಾರೆ. ಗರ್ವವಾಗಿ ಹೇಳುತ್ತಾರೆ, ಇದು ನಮಗೆ ವಿದ್ಯಾಮಾನ್ಯರ ಅನುಗ್ರಹ. ವಿದ್ಯಾಮಾನ್ಯರು ಅಂದರೆ ಹೌದು, ನೀವು ವಿದ್ಯಾಮಾನ್ಯರ ಮೇಲೆ ಭಕ್ತಿ ಅಂದರೆ ಮಾನವಿಗೆ ಹೋಗ್ಬೇಕಲ್ಲ, ಅವರು ಅಂಥ ಪ್ರಾಣ ಬಿಡುತ್ತಾರೆ. ಅವರು ಅದೇನು ಗುರುಗಳು ಹೇಳಿದರೂ ಗೊತ್ತಿಲ್ಲ, ಅವರು ಯಾವಾಗ ಒಂದು ಸಂದರ್ಭದಲ್ಲಿ ಹೇಳಿದರಂತೆ, ಇದು ನಮ್ಮ ತವರ ಮನೆ ಹಿಂದೆ ಅಂತ ಹೇಳಿದರಂತೆ. ಅದವರ ತಲೆಯಲ್ಲಿ ಚೆನ್ನಾಗಿ ಛಾಪು ಬಿದ್ದಿದೆ, ಇದು ವಿದ್ಯಾಮಾನ್ಯರ ತವರ ಮನೆ, ಇದು ಹಿಂದಿನ ಜನ್ಮದಲ್ಲಿ ಇಲ್ಲೇ ಇದ್ರವರು ಅಂಥೇಳಿ ಅಷ್ಟು ನಂಬಿಕೆಯಿಂದ ಗುರುಗಳ ಮೇಲೆ ದೀಕ್ಷಾ ಪಡೆದಿರತಕ್ಕಂಥ ಒಂದು ಭೂಮಿ. ಅಲ್ಲಿ ದಾಸರಾಯರ ಬಗ್ಗೆ ಆ ಕಥಾ ಚಾಲ್ತಿ ಹೀಗಿದೆ. ಅವರು ವಿಶೇಷವಾಗಿ ಇವತ್ತು ಸರಿ ಅಂತ ಹೇಳೋಣ, ನಾಳೆ ಸರಿಯಾದ ಹೊತ್ತಿಗೆ ಆಗಲ್ಲ ಅಂದರೆ ಆಯಿತು, ಈ ತಲೆಯಲ್ಲಿ ಇಟ್ಟುಕೊಂಡಿದ್ದರಂತೆ. ನಂತರ ಮಾರನೇ ದಿನ ಸರಿಯಾಗಿ ಭೋಜನಕ್ಕೆ ಕಾಯ್ತಾ ಇದ್ದಾರೆ ನಿಮಗಾಗಿ ಅಂತ ಹೇಳಿದಾಗ ತೂಗು ಮಡಿ ಮೇಲೆ ಇದ್ದುಕೊಂಡು ಭೋಜನ ಆಗಿದೆ ನಂದು, ತಡ ಆದರೆ ನನಗೆ ಹೊಟ್ಟೆ ನೋವು ಬರುತ್ತೆ ಅಂತ ಊಟ ಮಾಡಿಬಿಟ್ಟಿದ್ದೇನೆ, ನಿಮ್ದು ಮುಂದುವರೆಸಲಿ ಅಂತ ಎದ್ದು ವಿಜಯದಾಸರಿಗೆ ಆ ಒಂದು ಮಾತು ಕೇಳಿದಾಗ ಏನೂ ಸಿಟ್ಟು ಬರಲಿಲ್ಲ. ಯಾಕೆ, ಅಪರೋಕ್ಷ ಜ್ಞಾನಿಗಳು, ಅವ್ರು ಹೀಗಾಗುತ್ತೆ ಅಂತ ಮೊದಲೇ ಗೊತ್ತಿತ್ತು ಅವರಿಗೆ. ಅವರು ಸುಮ್ಮನೆ ಆಗಿಬಿಟ್ರು, ಸುಮ್ಮನೆ ಆಗಿಬಿಟ್ರು. ಆದರೆ ಗುರುಗಳಿಗೆ ಅವಮಾನ ಆದಾಗ ಗುರುಗಳು ಸುಮ್ಮನೆ ಇರಬಹುದು, ಶಿಷ್ಯ ಸುಮ್ಮನೆ ಇರಬಾರ್ದಂತೆ. ಶಿಷ್ಯ ಸುಮ್ಮನೆ ಇದ್ರೂ ಶಿಷ್ಯನಲ್ಲ, ಗುರುಗಳು ಅವರು ಭಗವಂತನಿಗೆ ಅರ್ಪಣೆ ಮಾಡಿ ಸುಮ್ಮನೆ ಇದ್ದು ಬಿಡುತ್ತಾರೆ. ಶಿಷ್ಯರು ಸುಮ್ಮನೆ ಆಗಲಿಲ್ಲ, ಯಾರು ಗೋಪಾಲದಾಸರಿಗೆ ಸಿಟ್ಟೇ ಬಂತು, ಹೌದಾ ಹೊಟ್ಟೆ ನೋವು ಇದೆಯಾ ಇರಲಿ ಅಂದರು. ಮತ್ತೇನು ತಂಬಿಗೆ ನೀರು ತಗೊಂಡು ತಲೆ ಮೇಲೆ ಹಾಕಿ ಶಾಪ ಕೊಡಬೇಕಾಗಿಲ್ಲ. ದೊಡ್ಡವರಿಗೆ ಮನಸ್ಸು ಸಂತೋಷಗೊಳಿಸಿ ವರ ಬೇಡಬೇಕಾಗಿಲ್ಲ, ನೋಯಿಸಿ ಶಾಪವೂ ಬೇಡಬೇಕಾಗಿಲ್ಲ. ಹಾಗೆ ಆಯಿತು. ಭೀಕರ ಹೊಟ್ಟೆ ನೋವು ಬಂತವರಿಗೆ, ಮಹಾನುಭಾವರಿಗೆ, ಎಲ್ಲಿಗೆ ಹೋದರು ದೇವರೂ ಮುಖ ನೋಡಲಿಲ್ಲ, ಘಟಿಕಾಚಲದಲ್ಲಿ ತಿಮ್ಮಪ್ಪನೂ ಮಾತಾಡಿಸಲಿಲ್ಲ. ರಾಘವೇಂದ್ರ ಸ್ವಾಮಿಗಳ ಹತ್ರ ಬಂದಾಗ ಅವರೂ ಮಾತಾಡಿಸಲಿಲ್ಲ. ಕೊನೆಗೆ ಪ್ರಾಣತ್ಯಾಗದ ಸ್ಥಿತಿ ಬಂದಾಗ ಆವಾಗ ರಾಯರು ಕರುಣೆಯಿಂದ ಹೇಗೂ ತಮ್ಮ ಈತ ಬಿಡಬಾರದು ಅಂತ ಸ್ವಪ್ನದಲ್ಲಿ ಸೂಚನೆ ಕೊಡ್ತಾರೆ. ದೊಡ್ಡವರ ದ್ರೋಹ ಮಾಡಿದ್ದೀಯಾ, ಆದ್ದರಿಂದ ಹೀಗಾಗಿದೆ. ಅದಕ್ಕೆ ಸಾರೋದ್ಧಾರದಲ್ಲಿ ಒಂದು ಮಾತು ಹೇಳ್ತಾರೆ, ನಾವು ಇಡೀ ಜನ್ಮ 100 ವರ್ಷ ಬದುಕಿದ ಮೇಲೆ ಏನು ಸಾಧನೆ ಮಾಡಿದ್ದೀಯಾ ಅಂತ ಯಮಧರ್ಮರಾಜರು ಕೇಳಿದರೆ ಇಷ್ಟುತ್ತರ ಕೊಡು, ದೊಡ್ಡವರಿಗೆ ನಾನು ದ್ರೋಹ ಮಾಡದೆ ಬದುಕಿದ್ದೇನೆ ಅಂದರೆ ಅದು ದೊಡ್ಡ ದೊಡ್ಡ ಸಾಧನೆ. ಅದು ನಾವು ಇನ್ನೇನು ಸಾಧನೆ ಮಾಡಿದ್ರು ಮಾಡದಿದ್ರು ದೊಡ್ಡವರಿಗೆ ದ್ರೋಹ ಮಹದ್ರೋಹ ಅಂತ ಆಗಬಾರದು. ನೀನು ಮಾಡಿ ಬಂದಿದ್ದೀಯಾ, ಹೋಗವರ ತೆರಿಗೆ ಅಂತ ಹೇಳಿದಾಗ ವಿಜಯರಾಯರ ಪಾದವನ್ನು ಹಿಡಿತಾರೆ. ನಂತರ ವಿಜಯದಾಸರು ಹೇಳ್ತಾರೆ ಅವರಿಗೆ, ನಾನಲ್ಲ ನಿನಗೆ ಶಾಪ ಕೊಟ್ಟದ್ದು, ನನ್ನ ಶಿಷ್ಯ ಅವರ ಹತ್ರ ಹೋಗಿ ಅವರೇ ಅನುಗ್ರಹ ಮಾಡುತ್ತಾರೆ ಅಂದಾಗ ಅವರು ವಿಶೇಷವಾಗಿ ಉತ್ತನೂರಿಗೆ ಬರ್ತಾರೆ. ಉತ್ತನೂರಿನಲ್ಲಿ ಆ ಜನಮೇಜಯ ಪ್ರತಿಷ್ಠೆ ಮಾಡಿದಂತಹ ಶ್ರೀನಿವಾಸನ ಒಂದು ಸಂದರ ಪ್ರತಿಷ್ಠಾ ಮಾಡಿದ ಶ್ರೀನಿವಾಸನ ಸನ್ನಿಧಾನದಲ್ಲಿ ಅವರಿಗೆ ಭಕ್ತರಿಯನ್ನ ಅಭಿಮಂತ್ರಣ ಮಾಡಿಕೊಡ್ತಾರೆ. ಎನ್ನ ಭಿನ್ನಪ ಕೇಳು ಧನವಂತ್ರಿ ದಯ ಮಾಡು ಅಂತ ಅಸುನಾಥ ಗೋಪಾಲ ವಿಠಲ ಅಂತ ಮುಖ್ಯ ಪ್ರಾಣಾಂತರ್ಗದ ಭಗವಂತನನ್ನು ಪ್ರಾರ್ಥನೆ ಮಾಡಿ ಕೊಟ್ಟು ಅವರಿಗೆ ಬಂದಿರತಕ್ಕಂಥ ಅಪಮೃತ್ಯುವನ್ನು ಪರಿಹಾರ ಮಾಡುವುದಲ್ಲದೆ ಅಲ್ಲಿ ನಮಗೆ ಗೊತ್ತಿದ್ದೇನೆಂದರೆ ಆ ಅಪಮೃತ್ಯು ಪರಿಹಾರ ಮಾಡಿದರೂ ಇವ್ರ ಮುಂದೆ ಚೆನ್ನಾಗಿ ಎಲ್ಲ ಮಾಡಿದರು ಅಂಥೇಳಿ ಅದರ ಅಲ್ಲೊಂದು ರಹಸ್ಯ ಕೂತಿದೆ. ಅವರಿಗೆ ಹೊಟ್ಟೆ ನೋವಂತೂ ಇದ್ದೇ ಇತ್ತು. ಆ ಹೊಟ್ಟೆ ನೋವು ಹೋಗಬೇಕಾಗಿತ್ತು. ಹೋಗೋದು ಅಂದರೆ ಹೇಗೆ ತೆಗೀತಾರೆ ದೊಡ್ಡವರು ಅಂದರೆ, ಅವಶ್ಯ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಒಂದ ಅವರು ಅನುಭವಿಸಬೇಕು ಅಥವಾ ಯಾರಾದರೂ ತಗೊಳ್ಬೇಕು ಅದನ್ನು, ಇಲ್ಲದಿದ್ದರೆ ಹೋಗಲ್ಲ. ಆದ್ದರಿಂದ ಅದಕ್ಕೆ ವಿಜಯದಾಸರ ಒಂದು ಅಪ್ಪಣೆಯಿಂದ 40 ವರ್ಷ ಆಯುಷ್ಯವನ್ನು ತಾವು ಕೊಟ್ಟದ್ದಲ್ಲದೆ ಇದೊಂದು ವಿಶೇಷ ವಿಚಾರ ಅಲ್ಲಿ ಬಂದದ್ದೇನೆಂದರೆ ಜಗನ್ನಾಥದಾಸರಿಗೆ ಬಂದ ಹೊಟ್ಟೆ ನೋವನ್ನು ತಾವು ತಗೊಂಡ್ರು, ಅದನ್ನ ತಾವು ಪ್ರಾಣ ಹೋಗೋ ಪರ್ಯಂತ ಅನುಭವಿಸಿದ್ದಾರೆ ಗೋಪಾಲದಾಸರು. ನಾವು ಹರಿಕಥಾಮೃತಸಾರ ಅಂತ ಹಿಡಿದು ಕೂಡಲೇ ಜಗನ್ನಾಥದಾಸರಿಗೆ ನಮಸ್ಕಾರ ಮಾಡುತ್ತೇವೆ, ಆದರೆ ಜಗನ್ನಾಥದಾಸರನ್ನು ನಮಗೆ ಕೊಟ್ಟಿದ್ದವರೇ ಗೋಪಾಲದಾಸರು, ಅವರನ್ನು ನೆನೆಯಬೇಕು ಅಂತ ಈ ಒಂದು ಚಿಕ್ಕ ಕಥೆಯಲ್ಲಿ ಹೇಳಿದೆ. ಒಂದು ಸಲ ಗೋಪಾಲದಾಸರು ತಮ್ಮ ತಮ್ಮಂದರಿಂದ ಕೂಡಿಕೊಂಡು ಕಾಡಿನ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ. ಹೋಗುವಾಗ ಗೋಪಾಲದಾಸರು ಚೂ ಹಿಂದಾಗ್ತಾರೆ, ತಮ್ಮಂದರು ಮುಂದಾಗಿ ಹೋಗ್ತಾ ಇರ್ತಾರೆ. ಆವಾಗ ಯಾಕೆ ಅಂತ ಗುರು ಗೋಪಾಲ ವಿಠಲದಾಸರು, ವಿಶೇಷವಾಗಿ ಗೋಪಾಲದಾಸರ ತಮ್ಮಂದರು, 3 ಜನ ತಮ್ಮಂದರು ಅಣ್ಣ ತಮ್ಮಂದರು ಅಪರೋಕ್ಷ ಜ್ಞಾನಿಗಳು ಅಂತಲೇ ಪ್ರಸಿದ್ಧ ಅವರು. ಗುರು ಗೋಪಾಲದಾಸರು ಅವರು ನೋಡುತ್ತಾರೆ, ಯಾಕೆ ಅಣ್ಣ ಯಾರು ಪಾಡಿಗೆ ಅವರು ದೇವರು ಚಿಂತನೆ ಮಾಡುತ್ತಾ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇದ್ದಕ್ಕಿದ್ದಂತೆ ನೋಡಿದರೆ ಅಣ್ಣ ಎಲ್ಲೋ ಇದ್ದಾರೆ. ಕಣ್ಣು ಮುಚ್ಚಿ ನೋಡುತ್ತಾರೆ, ಅಣ್ಣ ಒಂದು ಗಿಡದ ಕಳೆಯಲ್ಲಿ ಕೆಳಗೆ ಹೊಟ್ಟೆ ಹಿಡ್ಕೊಂಡು ಹೇಗೆ ಈ ಹುಳ ಸುತ್ತಾಕ್ಕೊಳ್ಳುತ್ತೆ, ಮುಟ್ಟಿದಾಗ ಒಂದು ಸುತ್ತಾಕ್ಕೊಳ್ಳೋ ಹುಳ ಬರುತ್ತಲ್ಲ, ಆ ಥರ ಗೋಪಾಲದಾಸರು ಗಿಡದ ಕೆಳಗೆ ಒದ್ದಾಡ್ತಾ ಇದ್ದಾರೆ, ನರಳುತ್ತಾ ಇದ್ದಾರೆ ನೋವಿಗೆ. ಅದು ನೋಡಲಾರದೆ ಇವರು ಒಂದು ಪದವನ್ನು ಮಾಡುತ್ತಾರೆ, ವಿಜಯ ವಿಠಲ ರೇಯ ಅಸ್ಮದ್ ಗುರೋರ್ ಗುರು ವಿಜಯ ರಾಯರ ಪ್ರಿಯ ಅಂತ. ಅವರು ಸಾಕ್ಷಾತ್ತಾಗಿ ತಮ್ಮ ಬಿಂಬಮೂರ್ತಿಯನ್ನು ಪ್ರಾರ್ಥನೆ ಮಾಡದೆ ಗುರುಗಳ ಅಂತರ್ಯಾಮಿ ಗುರುಗಳ ಬಿಂಬಮೂರ್ತಿಯನ್ನು ಪ್ರಾರ್ಥನೆ ಮಾಡುತ್ತಾ ಈ ಹೊಟ್ಟೆ ನೋವು ಪರಿಹಾರ ಮಾಡಬೇಕು ಅಂತ ಕೇಳಿಕೊಳ್ತಾರೆ. ಕೇಳಿಕೊಂಡಾಗ ಸ್ವಲ್ಪ ಹೊತ್ತಿಗೆ ಹೊಟ್ಟೆ ನೋವು ಶಮನ ಆಗುತ್ತೆ. ಅಣ್ಣನ ಹತ್ರ ಬರುತ್ತಾರೆ, ಆವಾಗ ಗೋಪಾಲದಾಸರು ಹೇಳಿದ್ದು ಹೀಗೆ ಅಂತ. ಏನದು ಅಂದರೆ, ಇನ್ನ ಮೇಲೆ ಹೀಗೆ ಮಾಡಬೇಡ, ಹೊಟ್ಟೆ ನೋವು ತೆಗೀಲಿಕ್ಕೆ ಹೋಗಬೇಡ, ಇದು ಅನುಭವಿಸಲೇಬೇಕಾಗಿದ್ದು, ಜಗನ್ನಾಥದಾಸರು ಅನುಭವಿಸಬೇಕಾಗಿದ್ದರೆ ನಾನು ಅನುಭವಿಸ್ತಾ ಇದ್ದೇನೆ, ಅದೇ ಭಗವಂತನಿಗೆ ಅತ್ಯಂತ ಪ್ರೀತಿಕರವಾದ್ದು, ನೀನು ಯಾಕೆ ತೆಗೆದೀಯ ಅದನ್ನು ಅಂತ ತಮ್ಮನನ್ನು ಚೂರು ಒಗ್ಗರಣೆ ಕೊಟ್ಟು ನಂತರ ವಿಶೇಷವಾಗಿ ಮುಂದಕ್ಕೆ ಹೊರಟರು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇವತ್ತೇನು ಹರಿಕಥಾಮೃತ ಸಾರ ಹಿಡ್ಕೊಂಡಿದ್ದೇವೆ ನೋಡಿ. ಅಲ್ಲೊಂದು ಮಾತು ನಾನು ನೆನೆಯಬೇಕಾಗಿದೆ. ಹರಿಕಥಾಮೃತ ಸಾರ ಬರೆದಂಥ ಜಗನ್ನಾಥದಾಸರ ಪಾಂಡಿತ್ಯ ಎಂಥದ್ದು, ಜಗತ್ತೇ ಬೆಚ್ಚಿ ಬೀಳುವಂತಹ ಪಾಂಡಿತ್ಯ ಅವರದ್ದು, ಅಷ್ಟೇ ಅಪರೋಕ್ಷ ಜ್ಞಾನ ಅವರದ್ದು. ಅವರು ಗೋಪಾಲದಾಸರ ಹತ್ರ ಬಂದಾಗ ಧನ್ವಂತರರು ಪರಮಾತ್ಮನ ಪ್ರಾರ್ಥನೆ ಮಾಡುತ್ತಾ ಒಂದು ಶಬ್ದ ಹಾಕ್ತಾರೆ, ನಿಮಗೆಲ್ಲ ಪದ ಬರುತ್ತಲ್ವ, ಎನ್ನ ಭಿನ್ನಪ್ಪ ಕೇಳು ಧನ್ವಂತರಿ ದಯ ಮಾಡು. ಆದ್ಮೇಲೆ ಏನು ಹೇಳಿದ್ರು ಸ್ವಲ್ಪ ಗಟ್ಟಿಯಾಗಿ ಹೇಳಿ ಏನದು ಸಣ್ಣ, ಸ್ವಲ್ಪ ಶಬ್ದ ಸರಿಯಾಗಿ ಹೇಳ್ಬೇಕದನ್ನ. ಸಣ್ಣವನು ಇವ ಕೇವಲ ಮತ್ತೊಂದು ಶಬ್ದ ಹಾಕ್ತಾರೆ. ಯದ್ಯಪಿ ಇವರು ಸುಧಾ ಪಂಡಿತರು, ಇವರು ಏನೂ ಇಲ್ಲ, ಗೋಪಾಲದಾಸರು ಅಕ್ಷರ ಓದಿಲ್ಲ, ಗಾಯತ್ರಿ ಮಂತ್ರದ ಅಪರೂಪದ ಸಿದ್ಧಿ ಗುರುಗಳ ಅನುಗ್ರಹದಿಂದ ಭಗವದ್ ದರ್ಶನ ಮಾಡಿದಂಥ ವ್ಯಕ್ತಿಗಳು ಇವರ ಕುರಿತು ಮಾತಾಡಿದ ಮಾತು ಸಣ್ಣವನು ಇವ ಕೇವಲ. ಯಾಕರಿ ಸುಧಾದಿ ಗ್ರಂಥಗಳ ಪಾಂಡಿತ್ಯ ಇದೆ, ಇವರು ನಿಮ್ಮದು ಸಣ್ಣವರು ಯಾಕಾದರು ಅಂದರೆ ಶಬ್ದ ಬ್ರಹ್ಮಣಿ ನಿಷ್ಣಾತ, ಶಬ್ದದಲ್ಲಿ ನಿಷ್ಣಾತನಾಗಿದ್ದಾನೆ ಪರಬ್ರಹ್ಮಣಿನ, ಅಂದರೆ ಭಗವಂತನ ಒಳಗೆ ಕಾಣುವ ವಿಷಯದಲ್ಲಿ ಹಿಂದೆ ಬಿದ್ದಿದ್ದಾನೆ. ಅಂದರೆ ಸಬ್ಜೆಕ್ಟ್ ಗೊತ್ತು, ಥಿಯರಿ ಗೊತ್ತು, ಪ್ರಾಕ್ಟಿಕಲ್ ಒಂದೂ ಇಲ್ಲ ಇವನಲ್ಲಿ. ಒಳಗೆ ದೇವರನ್ನ ಕಾಣುವ ಹವ್ಯಾಸಕ್ಕೆ ಹೋಗಿಲ್ಲ ಅಂತ ಸಣ್ಣವನು ಇವ ಕೇವಲ ಅಂದರು. ಅಂಥವರನ್ನ ದೊಡ್ಡವರನ್ನಾಗಿ ಮಾಡಿ ವಿಶೇಷವಾಗಿ ಜಗತ್ತಿಗೆ ಕೊಟ್ಟಂಥ ಗೋಪಾಲದಾಸರ ಪಾದಾರವಿಂದಕ್ಕೆ ನಮಸ್ಕಾರ ಮಾಡಿ ಹರಿಕಥಾಮೃತ ಸಾರಕ್ಕೆ, ಯದ್ಯಪಿ ಈ ಗ್ರಂಥವನ್ನು ಮುಟ್ಟುವ ಅಧಿಕಾರ ನನಗಿಲ್ಲವೇ ಇಲ್ಲ, ಅಂಥ ದೊಡ್ಡ ಗ್ರಂಥ ಅದನ್ನು ತಾಮ್ರಪರ್ಣಿ ಆಚಾರ್ಯರೇ ಮೊದಲಾದವರು ಬಹಳ ಚೆನ್ನಾಗಿ ಅದನ್ನು ಹೇಳ್ತಾರೆ. ಇವರು ವಿಶೇಷವಾಗಿ ಅನೇಕ ಬೇರೆ ಗ್ರಂಥಗಳು ಬರೆದಿದ್ದಾರೆ, ಆ ಗ್ರಂಥಗಳನ್ನು ಓದಲಿಕ್ಕೆ ಅಧಿಕಾರ ಇಲ್ಲದವರಿಗಾಗಿ ಹರಿಕಥಾಮೃತ ಸಾರ ಬರೆದಿದ್ದಾರೆ ಎಂಬ ವಿಷಯವನ್ನು ಇವರು ಹೇಳುತ್ತಾರೆ. ತಾಮ್ರಪರ್ಣಿ ಆಚಾರ್ಯ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ವಿಶೇಷವಾಗಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಕೇಳುವೆ ಅಂತ ಶುರು ಮಾಡುತ್ತಾರೆ. ಇನ್ನ ಶಾಸ್ತ್ರೀಯವಾಗಿ ನೋಡಬೇಕಾದ್ರೆ ಒಂದು ಗ್ರಂಥ, ಆ ಗ್ರಂಥವನ್ನು ನಾವು ಓದಬೇಕು ಅಂತ ಹೇಳಿದರೆ ಹೇಗೆ ನೋಡಬೇಕು ಅಂದರೆ ನಮ್ಮವರೇನೋ ಓದಿದ್ರು ಅದಕ್ಕೆ ನಾವು ಓದೋಣ ಅಂತ ಹಾಗಲ್ಲ. ಈ ಗ್ರಂಥಕ್ಕೆ ನಾಲ್ಕಿರಬೇಕಂತೆ. ಏನಿರಬೇಕು ನಾಲ್ಕು ಅಂದರೆ ಹೇಳ್ತಾರೆ, ಒಂದು ವಿಷಯ, ಪ್ರಯೋಜನ, ಅಧಿಕಾರಿ, ಸಂಬಂಧ ಅಂತ ನಾಲ್ಕು ಬೇಕು. ಚೆನ್ನಾಗಿ ಹೇಳ್ತಾರೆ ಇಲ್ಲಿ. ಅತ್ರ ವಿಷಯೋ ಹರಿಹಿ. ನೋಡಿ, ಕನ್ನಡದ ಗ್ರಂಥಕ್ಕೆ ಸಂಸ್ಕೃತದಲ್ಲಿ ವ್ಯಾಖ್ಯಾನಗಳು ಬರೆದು ನೋಡಬೇಕಾಗಿದ್ದು ನಮ್ಮ ಉಡುಪಿಯ ಕೃಷ್ಣಾಪುರ ಮಠದ ವಿಭುದ ಅವರ ಹೆಸರು, ನಮ್ಮ ಇಲ್ಲೇ ಕೆ ಆರ್ ಮಾರ್ಕೆಟಲ್ಲ ಬೃಂದಾವನ ಇದೆ, ವಿದ್ಯಾಧೀಶರು. ಹೌದು ಸರ್, ವಿದ್ಯಾಧೀಶರು. ಹೌದು ವಿದ್ಯಾಧೀಶರು. ಹೌದು, ಅವರ ಶಿಷ್ಯರೇ ಜಮಖಂಡಿ ಆಚಾರ್ಯರು, ಜಮಖಂಡಿ ವಾದರಾಚಾರ್ಯ ಅವ್ರ ಶಿಷ್ಯರು, ಅವ್ರ ಹತ್ರ ಅಧ್ಯಯನ ಮಾಡಿದವರು. ಒಂದು ಸಲ ಅವರು ದೇವರ ಪೂಜೆ ಮಾಡಿ ಹೊರಗೆ ಬರ್ತಿದ್ದಾರೆ, ಜಮಖಂಡಿ ಆಚಾರ್ಯರು ಹರಿಕಥಾಮೃತ ಸಾರ ಪಾರಾಯಣ ಮಾಡ್ತಾ ಕೂತಿದ್ದಾರೆ. ಅವರನ್ನು ನೋಡಿ ಏನಿದು ಅಂತ ಕೇಳಿದರು. ಇದು ಹರಿಕಥಾಮೃತ ಸಾರ, ಕನ್ನಡ ಪುಸ್ತಕವ ಕೊಟ್ಟು ಹೋದ್ರಂತೆ. ಅವಾಗ ಅವರಿಗೆ ಮನಸ್ಸಿಗೆ ಬಂತಂತೆ, ಇದರ ಬೆಲೆ ಗುರುಗಳ ಮುಂದೆ ಇಡಬೇಕು ಅಂತ ವ್ಯಾಖ್ಯಾನ ಬರೆದು ಕೊಟ್ಟಾಗ ತಲೆ ಮೇಲಿಟ್ರಂತೆ ಅವರು. ಅಯ್ಯೋ, ಇದರಲ್ಲಿ ಇಷ್ಟಿದೆಯಾ, ನಮ್ಗೆ ಗೊತ್ತೇ ಇಲ್ಲ. ಆ ರೀತಿಯಲ್ಲಿ ಸಂಸ್ಕೃತ ವ್ಯಾಖ್ಯಾನಗಳು ಅವರು ಬರೆದ್ರು, ನಮ್ಮ ಜಮಖಂಡಿ ಆಚಾರ್ಯರು ಬರೆದ್ರು, ತಾಮ್ರಪರ್ಣಿ ಆಚಾರ್ಯರು ಬಹಳ ವಿಶೇಷವಾಗಿ ಬರಿತಾ ಬರ್ತಾರೆ ಅವರು. ನಮ್ಮ ಪ್ರಾರಬ್ಧ ಯಾವುದನ್ನು ಉಳಿಸ್ಕೊಂಡಿಲ್ಲ, ಒಂದೇ ಸಂಧಿಗೆ ಸ್ವಲ್ಪ ಭಾಗ ಮಾತ್ರ ಯಾರೋ ನಮ್ಮ ತಾಮ್ರಪರ್ಣಿ ಆಚಾರ್ಯರು ಸಿಕ್ಕಿದೆ. ಅಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಅತ್ರ ವಿಷಯೋ ಹರಿಹಿ.
ಇಲ್ಲಿ ವಿಷಯ ಯಾರು ಅಂದರೆ ಯಾರ ಕುರಿತು ಈ ಗ್ರಂಥ ಹೊರಟಿದೆ? ಹರಿ. ಆ ಹರಿ ಅನ್ನುವಾಗ ಈ ಹರಿ ಅಂದರೆ ಯಾರು ಎಂಬುದನ್ನು ಈ ಇದಕ್ಕೇನೆ ಎರಡನೇ ಅರ್ಥವನ್ನು ಹೇಳ್ತಾರೆ. ಒಂದೊಂದಕ್ಕೂ ಎರಡೆರಡು ಅರ್ಥಗಳನ್ನು ಹೇಳ್ತಾ ಹೋಗ್ತಾ ಅವರು ಅವರು ವಿಶೇಷವಾಗಿ ಒಂದು ಮಾತನ್ನು ಹೇಳ್ತಾರೆ ಇಲ್ಲಿ. ಸರ್ವೇಷಾಂ ಬಿಂಬರೂಪೋ ಹರಿದೇವೇತಿ ಗೀತಾ ಭಾಷ್ಯೋಕ್ತ ದಿಶಾ ಸರ್ವ ಜೀವಾಂತರಸ್ಥ ಬಿಂಬರೂಪಿ ಹರಿರೇವ. ಎಲ್ಲ ಜೀವರಾಶಿಗಳ ಒಳಗೆ ಬಿಂಬರೂಪಿಯಾಗಿರತಕ್ಕಂಥ ಭಗವಂತ ಏನಿದ್ದಾನಲ್ಲ ಅವನೇ ಇಲ್ಲಿ ವಿಷಯ ಅಂದರು. ಯದ್ಯಪಿ ಅವರು ರಾಮಕಥಾಮೃತ ಸಾರ ಕೃಷ್ಣ ಕಥಾಮೃತ ಸಾರ ಬೇಕಾದ್ದು ಶಬ್ದಗಳು ಹಾಕ್ಬೋದಾಗಿತ್ತು ಗುರುಗಳು, ಆದರೆ ಹರಿಕಥಾಮೃತ ಸಾರ ಅಂತ ಯಾಕೆ ಹೇಳಿದರು? ಅದಕ್ಕೆ ಷೋಡಶೀಕಾರರು ಒಂದು ಮಾತನ್ನು ಹೇಳ್ತಾರೆ. ಈ ಹರಿ ಶಬ್ದ ಎಲ್ಲಿ ಪ್ರಯೋಗ ಅಂದರೆ ಸಕಲ ಜೀವರೊಳಗಿರತಕ್ಕಂಥ ಬಿಂಬಮೂರ್ತಿ ಏನಿದ್ದಾನಲ್ಲ ಅವನಿಗೆ ಹರಿ ಅಂತ ಹೆಸರು. ಅಲ್ಲಿ ಹೇಳ್ತಾರೆ ಹರಿ ರೀತಿ ರಹಸ್ಯಂ ನಾಮ, ಎಲ್ಲರ ಹೃದಯದಲ್ಲಿರ್ತಕ್ಕಂಥ ಭಗವಂತನಿಗೆ ಹರಿ ಎಂಬುದು ರಹಸ್ಯ ನಾಮ ಅಂತಾರೆ. ಅಲ್ಲಿ ಹೇಳ್ತಾರೆ ರಹಸ್ಯ ನಾಮ ತತ್ಪದ ಪ್ರವೃತ್ತಿ ನಿಮಿತ್ತ ಇವೆಲ್ಲ ಹೇಳ್ತಾ ಇವನಿಗೆ ಎಲ್ಲರ ಹೃದಯದಲ್ಲಿರುವ ಭಗವಂತನಿಗೆ ಹರಿ ಅಂತ ಹೇಳಿದರಲ್ಲ, ಅವತಾರ ರೂಪಗಳಿಗೂ ಹರಿ ಅಂತಿದೆ. ಹರಿ ಎಂಬ ಶಬ್ದ ಎಲ್ಲದಕ್ಕೂ ಬರುತ್ತಲ್ಲ, ಇಲ್ಲಿರುವ ಭಗವದ್ ರೂಪಕ್ಕೆ ಹರಿ ಅಂತ ಯಾಕೆ ಹೆಸರು ಅಂದರೆ ಹರತಿ ಅತ್ಯಂತ ಅನಿಷ್ಟಮಿತಿ ಹರಿಹಿ, ಅತ್ಯಂತ ಅನಿಷ್ಟವನ್ನು ನಾಶ ಮಾಡುತ್ತಾನಾದ್ದರಿಂದ ಇವನಿಗೆ ಹರಿ ಅಂತ ಹೆಸರು. ಹಾಗೆ ಜೀವನಿಗೆ ಅತ್ಯಂತ ಅನಿಷ್ಟ ಯಾವುದು ಅಂತ ಮತ್ತು ಪ್ರಶ್ನೆ ಹೇಳ್ತಾರೆ. ಲಿಂಗ ದೇಹವೇ ಅತ್ಯಂತ ಅನಿಷ್ಟ. ಆ ಲಿಂಗ ದೇಹವನ್ನ ಕೊನೆಗೆ ಜೀವನ ಒಳಗಿರತಕ್ಕಂಥ ಬಿಂಬರೂಪಿ ಹರಿಯೇ ಖಡ್ಗ ಪ್ರಹಾರದಿಂದ ನೃಸಿಂಹರೂಪಿ ಭಗವಂತ ಆ ಲಿಂಗ ದೇಹವನ್ನು ಕತ್ತರಿಸಿ ಹಾಕ್ತಾನೆ ಅಂತ ಆ ರೀತಿಯಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಈ ವಿಶೇಷವಾಗಿರತಕ್ಕಂಥ ಈ ಬಿಂಬರೂಪಿ ಹರಿ ಇದ್ದಾನಲ್ವಾ ಇವನೇ ಇಲ್ಲಿ ವಿಷಯ ಹೇಳ್ತಾರೆ. ಕಥಾ ಅಂತ ಹೇಳಿದರಲ್ಲ, ಹರಿ ಕಥಾ ಅಮೃತ ಸಾರ ಅಂದಾಗ ಇಲ್ಲಿ ಹೇಳ್ತಾ ಇದ್ದಾರೆ ಕಥಾ ಅಂದ್ರೆ ಯಾವುದು ಅಂತ ಹೇಳ್ತಾರೆ. ತದ್ಗುಣಾನ್ ಕಥಯಂತಿ ಪ್ರತಿಪಾದಯಂತಿ ಇತಿ ಕಥಾ ವೇದಾ, ವೇದಗಳೇ ಇಲ್ಲಿ ಕಥಾ ಅಂದ್ರು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಉಪನಿಷತ್ ಸಮುದಾಯ ಅಮೃತಮಿಚ್ಚುತ ಇತಿ ಉಚ್ಚತೆ, ಆ ವೇದಗಳ ಸಾರವೇ ಆದ್ದರಿಂದ ಅಮೃತ ಅಂದ್ರೆ ಯಾವುದು ಅಂದ್ರೆ ಉಪನಿಷತ್ತುಗಳು. ಇಲ್ಲಿ ಹೇಳ್ತಾ ಇದ್ದಾರೆ ತದ್ ರಹಸ್ಯಮೇವ ಸಾರ ಇತ್ಯುಚ್ಯತೆ, ಆ ಉಪನಿಷತ್ತಿನ ರಹಸ್ಯವೇ ಸಾರ. ಅಲ್ಲಿ ಪ್ರಶ್ನೆ ಮಾಡಿಕೊಡ್ತಾರೆ ಕಿಂ ನಾಮ ರಹಸ್ಯಮಿತಿ, ಈ ರಹಸ್ಯ ಅಂದ್ರೆ ಏನು? ಉಪನಿಷತ್ತಿನ ರಹಸ್ಯ ಅಂದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಸರ್ವ ಪ್ರಕಾರೇಣ ಸರ್ವತ್ರ ಬಿಂಬಕ್ರಿಯಾನುಸಂಧಾನಮೇವ ರಹಸ್ಯಮಿತಿ. ಇಲ್ಲಿ ಹೇಳ್ತಾರೆ ಸರ್ವ ಪ್ರಕಾರದಿಂದಲೂ ಬಿಂಬಕ್ರಿಯಾನುಸಂಧಾನ, ಸರ್ವತ್ರ ಬಿಂಬಕ್ರಿಯಾನುಸಂಧಾನ. ಇದನ್ನ ಸಾರೋದ್ಧಾರಕಾರರು ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು. ಇದೇ ಬಿಂಬಕ್ರಿಯಾ ಇವತ್ತು ಬೆಳಗ್ಗಿನಿಂದ ನಾಳೆ ಬೆಳಗಿನವರೆಗೂ ಏನೇನು ಬಿಂಬಕ್ರಿಯಾ ಭಗವಂತ ನನ್ನಲ್ಲಿ ನಿಂತು ಮಾಡಿ ಮಾಡಿಸಿದ್ದಾನೆ ಕರ್ಮಗಳು ಅವೆಲ್ಲ ನಿನಗರ್ಪಿತ ಅಂತ ಅರ್ಪಣೆ ಮಾಡ್ತೀನ. ಅದಕ್ಕೆ ಹೇಳ್ತಾರೆ ಒಂದು ಸಲ ಮಾಡಿದರೆ ಅದನ್ನ ಅರ್ಪಣ ಅಂತ ಕರೀತಾರಯ್ಯ, ಆದರೆ ನಮ್ಮ ಗುರಿ ಎಷ್ಟು ಅಂದ್ರೆ ಕ್ಷಣಶಃ ಕ್ಷಣ ಕ್ಷಣಕ್ಕೂ ಭಗವಂತನಿಗೆ ಅರ್ಪಣೆ ಮಾಡಬೇಕಂತೆ ಎಲ್ಲ ಕ್ರಿಯೆಗಳನ್ನ. ಹೇಗೆ? ಬಿಂಬಕ್ರಿಯಾನುಸಂಧಾನ ಪೂರ್ವಕ, ಬಿಂಬಕ್ರಿಯಾನುಸಂಧಾನ ಪೂರ್ವಕ ಕ್ಷಣಶಃ ಅರ್ಪಣಮೇವ ಉಪಾಸನ. ಉಪಾಸನಾ ಅಂದ್ರೆ ಏನು ಅಂದರೆ ಕ್ಷಣಶಃ ಅರ್ಪಣಮೇವ ಅಂತ ಹೇಳ್ತಾರೆ. ಅದನ್ನ ಏತದೇವ ಅತ್ರ ಪ್ರತಿಪಾದ್ಯತೆ, ಈ ಹರಿಕಥಾಮೃತ ಸಾರದಲ್ಲಿ ಇದನ್ನೇ ಹೇಳ್ತಾ ಇರೋದು. ಅಂದರೆ ಕೇವಲ ಭಗವಂತ ಹೊರಗೆ ಕಾಣುವ ರೂಪದಿಂದ ಕೆಲವು ಕಾರ್ಯಗಳು ಮಾಡಿದ್ದ, ಆ ಕಾರ್ಯಗಳನ್ನೇ ಇಲ್ಲಿ ಹೇಳುತ್ತೇವೆ ಅಂತ ಹೊರಟಿಲ್ಲ. ಇಲ್ಲಿ ಹೇಳಿದ್ ಯಾವುದು ಅಂದ್ರೆ ಸರ್ವ ಪ್ರಕಾರೇಣ ಸರ್ವತ್ರ ಬಿಂಬಕ್ರಿಯಾನುಸಂಧಾನ ನೇವ ರಹಸ್ಯಂ ಅಂತ ಹೇಳುತ್ತಾ ಇಲ್ಲಿ ಅತ್ರ ವಿಷಯೋ ಹರಿಹಿ, ಕಥಾ ಪ್ರಯೋಜನ, ಅವನ ಕಥೆಯೇ ಪ್ರಯೋಜನ ಅಂದು. ಅಂದ್ರೆ ಹಾಗಾದ್ರೆ ಕಥಾಶಬ್ದಕ್ಕೆ ಅರ್ಥ ಏನು ಅಂತ ಮತ್ತು ಅದಕ್ಕೆ ಹೇಳ್ತಾರೆ. ಭಾಗವತದಲ್ಲಿ ಮೊದಲನೆಯ ಸ್ಕಂಧದಲ್ಲಿ ಉತ್ತರ ಕೊಡುವಾಗ ಅಲ್ಲಿ ಹೇಳ್ತಾರೆ, ಕಥಾಶಬ್ದ ಅಲ್ಲಿ ಬರುತ್ತೆ. ಈ ಯಾತ್ರೆಗಳೆಲ್ಲ ಯಾರಿಗೆ ಅಂದರೆ ಅವನ ಕಥೆಯಲ್ಲಿ ಯಾರು ವಿಶೇಷವಾಗಿ ಪಳಗಿರ್ತಾರೋ ಅವರಿಗೆ ಯಾತ್ರೆಗಳು ಯಾಕೆ, ಭಗವಂತನ ಕಥೆಯಲ್ಲೇ ಮುಳುಗಿರ್ತಾರಲ್ಲವಾ ಅಂತ ಹೇಳುವಂತಹ ಸಂದರ್ಭದಲ್ಲಿ ಆ ಕಥಾಶಬ್ದಕ್ಕೆ ಒಂದು ಅರ್ಥ ಬರೀತಾರೆ, ಬಿಂಬಕ್ರಿಯಾನುಸಂಧಾನಮೇವ ಕಥಾ. ಆ ರೀತಿಯಲ್ಲಿ ಕಥಾ ಪ್ರಯೋಜನ, ಇನ್ನು ಅಮೃತಮೇವ ಸಂಬಂಧ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿರತಕ್ಕಂಥ ಅಮೃತ ಅಂದ್ರೇನು, ಭಗವಂತನ ವಿಶೇಷ ಪ್ರಸಾದ, ಅದೇ ನಮಗೆ ಬೇಕಾಗಿರತಕ್ಕಂಥದ್ದು. ಇನ್ನು ಅಧಿಕಾರಿ ಯಾರು ಇಲ್ಲಿ ಅಂತ ಕೇಳಿದಾಗ, ಸಾರೋ ಅಧಿಕಾರಿ. ಇಲ್ಲಿ ಹರಿ, ಕಥಾ, ಅಮೃತ, ಸಾರ ಅಂತ ಹೇಳಿದ್ರಲ್ಲ, ಅಧಿಕಾರಿ ಯಾರು ಈ ಗ್ರಂಥಕ್ಕೆ ಅಂದರೆ ಅದನ್ನು ಸಾರ ಅಂತ ಹೇಳ್ತಾ ಇದ್ದಾರೆ. ಅನೇನ ಗ್ರಂಥೇನ ಹರೇ ಮುಖ್ಯತೆಯ ಪ್ರತಿಪಾದ್ಯತ್ವಾತ್ ಹರಿರೇವ ಅತ್ರ ವಿಷಯ, ಅದನ್ನು ಬಿಡಿಸ್ತಾ ಬರ್ತಾ ಇದ್ದಾರೆ ಇಲ್ಲಿ. ಈ ಗ್ರಂಥದಿಂದ ಶ್ರೀಹರಿಯನ್ನೇ ಮುಖ್ಯ ಪ್ರತಿಪಾದನೆ ಮಾಡಿ ದೇವರ ವಿಷಯ ಇನ್ನು ಮುಂದೆ ಹೇಳ್ತಾ ಇದ್ದಾರೆ. ಯತ್ ಕಥಾಶ್ರವಣಜನ್ಯ ಜ್ಞಾನೇನ ಹರಿಪ್ರಸಾದೋ ಭವತಿ ತತ್ ಕಥಾಶ್ರವಣಜನ್ಯ ಜ್ಞಾನಂ ಪ್ರಯೋಜನಂ. ವಿಷಯ ಯಾವ ಕಥಾಶ್ರವಣದಿಂದ ಜ್ಞಾನ ಹುಟ್ಟುತ್ತೋ, ಆ ಜ್ಞಾನದಿಂದ ವಿಶೇಷವಾಗಿ ಹರಿಪ್ರಸಾದ ಆಗುತ್ತೋ, ಆ ಹರಿಪ್ರಸಾದವೇ ಆಗುವಂತಹ ರೀತಿಯಲ್ಲಿ ಆತನ ಕಥಾಶ್ರವಣ ಮಾಡುವುದೇ ಆ ಜ್ಞಾನ ಪ್ರಯೋಜನವೇ, ಆ ಜ್ಞಾನವೇ ಇಲ್ಲಿ ಪ್ರಯೋಜನ ಅಂದರು. ಇನ್ನು ಮುಂದೆ ಹೇಳ್ತಾರೆ, ಯತ್ ಹರಿಪ್ರಸಾದೇನ ಅಮೃತಂ ನಾಮ ಮೋಕ್ಷೋ ಭವತಿ ತತ್ ಸಂಬಂಧ. ಹೇಳ್ತಾರೆ ದೇವರ ಪ್ರಸಾದದಿಂದ ಮೋಕ್ಷ ಆಗುತ್ತಲ್ಲ ಅದೇ ಸಂಬಂಧ. ಇನ್ನ ಅಧಿಕಾರಿ ಯಾರು ಅಂದ್ರೆ ಸಾರ ಅಂತ ಹೇಳಿದ್ರು, ಸಾರವೇ ಅಧಿಕಾರಿ. ಸಾರ ಅಂದ್ರೆ ಯಾರು ಅಂದ್ರೆ ಸರತಿ ಮೋಕ್ಷಂಗಚ್ಚತಿ ಇತಿ ಸಾರ. ಜೀವಿ ಅವನು ಮೋಕ್ಷಕ್ಕೆ ಮುಂದಕ್ಕೆ ಸರಿದು ಹೋಗ್ತಾನಲ್ಲ, ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಇನ್ನೊಂದು ಜನ್ಮ ಮುಂದೆ ಮೋಕ್ಷದ ಕಡೆಗೆ ಹೋಗ್ತಾನಲ್ಲ, ಆದ್ದರಿಂದ ಅವನನ್ನ ಸಾರ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಅಲ್ಲಿ ಅವರಿಗೆ ಆ ಸಂಬಂಧವನ್ನ ನಿರೂಪಣೆ ಮಾಡುತ್ತಾ ಬರ್ತಾ. ಆದ್ದರಿಂದ ವಿಶೇಷವಾಗಿ ಈ ನಾಲ್ಕು ವಿಷಯ, ಪ್ರಯೋಜನ, ಸಂಬಂಧ, ಅಧಿಕಾರಿ ಅಂತ ಇರೋದರಿಂದ ಈ ಗ್ರಂಥವನ್ನು ನಾವು ಚೆನ್ನಾಗಿ ಪ್ರಾರಂಭ ಮಾಡಬಹುದು ಅಂದರೆ ಇದು ಆರಂಭಣೀಯ, ಇದು ವಿಶೇಷವಾಗಿ ನಾವು ತಿಳಿಯಲಿಕ್ಕೆ ಯೋಗ್ಯವಾದ್ದು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇಲ್ಲಿ ಒಂದು ಮಾತು ಹೇಳ್ತಾ ಬರುತ್ತಾರೆ. ಮೋಕ್ಷ ಅಂಬೋದು ಕರ್ಮದಿಂದ ಆಗುತ್ತಲ್ವ ವ್ಯಾಖ್ಯಾನ ಹೇಳ್ತಾ ಮಧ್ಯ ಮಧ್ಯದಲ್ಲಿ ಕೆಲವು ವಿಷಯಗಳು ತಗೊಳ್ತಾರೆ ಅವರು. ಒಂದು ಮಾತು ನನಗೆ ತುಂಬ ಸುಂದರವಾಗಿತ್ತು, ಅದಕ್ಕೆ ಅವರು ಒಂದು ಕಡೆ ಹೇಳ್ತಾರೆ, ಕರ್ಮಣ ಜ್ಞಾನ ಮಾತನೋತಿ ಕರ್ಮಣೈವ ಹಿ ಸಂಸಿದ್ಧಿ ಮಾತಿತಃ ಜನಕಾದಯ. ಕರ್ಮದಿಂದಲೇನೆ ಜನಕಾದಿಗಳಿಗೆ ಸಿದ್ಧಿ ಆಯಿತು, ಕರ್ಮದಿಂದಲೇನೆ ಜ್ಞಾನ ಬರುತ್ತೆ ಅಂತ ಹೇಳಿದ್ದೀರಲ್ವಾ. ಅಂಥ ಕಾಲಕ್ಕೆ ಅವ ಕೇಳ್ತಾ ಇದ್ದಾರೆ, ಕರ್ಮಣ ಜ್ಞಾನ ಮಾತನೋತಿ ಕರ್ಮದಿಂದ ಜ್ಞಾನ ಬರುತ್ತೆ ಅಂದಾಗ ಇಲ್ಲೊಂದು ಹೇಳ್ತಾರೆ, ಜಿಜ್ಞಾಸೋತ್ಥ ಜ್ಞಾನ ಜಾತ, ಜಿಜ್ಞಾಸೋತ್ಥ ಜ್ಞಾನ ಜಾತ ತತ್ಪ್ರಸಾದ ದೇವ ಉಚ್ಚತೆ ಅಂತ. ಅಂದ್ರೆ ಜಿಜ್ಞಾಸ ಮಾಡಬೇಕು, ಅದರಿಂದ ಜ್ಞಾನ ಬರಬೇಕು, ಅದರಿಂದ ಅವನ ಪ್ರಸಾದ ಆಗುತ್ತೆ, ಅದ್ರ ಮೋಕ್ಷ ಬರುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ. ಕರ್ಮದಿಂದಲೇ ಜ್ಞಾನ ಬರುತ್ತೆ ಅಂತಿರುವಾಗ ಜಿಜ್ಞಾಸ ಅದರಿಂದ ಜ್ಞಾನ ಯಾಕೆ ಅಂತ ಪ್ರಶ್ನೆ. ಇನ್ನ ಕರ್ಮದಿಂದಲೇನೆ ಸಿದ್ಧಿ ಬಂತಲ್ಲ ಅಂದಿದ್ದಾಗ ಎಲ್ಲ ಇದೆಲ್ಲ ಶಾಸ್ತ್ರದಲ್ಲಿ ಬಂದ ವಿಷಯಗಳೇ, ಗುರುಗಳ ಮುಂದೆ ನಾನು ಏನು ಹೇಳಬಾರದು, ಅಷ್ಟು ದೊಡ್ಡ ಮೇರು ನಾನು ಚಿಕ್ಕ ಇರುವೆ ಅಂತೆ. ಆದರೆ ಇಲ್ಲಿ ಅವರು ಶಬ್ದಗಳು ಹಾಕಿದ್ದು ತುಂಬ ಸಂತೋಷ ಆಯಿತು, ಅದಕ್ಕೆ ಹೇಳಿದೆ ನಾನು. ಇಲ್ಲಿ ಕರ್ಮದಿಂದಲೇ ಜ್ಞಾನ ಬರುತ್ತೆ ಅಂತ ಹೇಳಿದರಲ್ಲ, ಯಾವ ಕರ್ಮ ಅಂತ ಹೇಳ್ತಾ ಇದ್ದಾರೆ. ಭಗವತ್ ಪೂಜಾಧಿಕಂ ಕರ್ಮ ಇತಿ ಖಂಡಾರ್ಥೋಕ್ತ ದಿಶಾ. ಭಗವತ್ ಪೂಜಾದಿಗಳೇ ಕರ್ಮ, ಅದರಿಂದ ಜ್ಞಾನ ಬರುತ್ತೆ ಅಂತ ಅರ್ಥ ಮಾಡಬೇಕು, ಕೇವಲ ಹೊರಗಿನ ಕರ್ಮ ಅಂತ ಅರ್ಥ ಮಾಡಬಾರದು ಅಂತ ಹೇಳಿ, ಆ ಕರ್ಮ ಯಾವುದು ಅಂತ ಹೇಳ್ತಾರೆ. ಸ್ಥೂಲ ದೇಹಸ್ಥ ಬಿಂಬಾತ್ಮಕ ಪ್ರಾಜ್ಞ ರೂಪ ಉಪಾಸನ ಲಕ್ಷಣ ಕರ್ಮಣೈವ ಪ್ರಾಪ್ನೋತಿ ಜ್ಞಾನಂ ಅಧಿಕಾರಿ. ಅಧಿಕಾರಿಯಾದವನಿಗೆ ಜ್ಞಾನ ಅಂಬುದು ಹೇಗ್ ಬರುತ್ತೆ? ಕರ್ಮದಿಂದಲೇ ಬರುತ್ತೆ. ಆ ಕರ್ಮ ಯಾವುದು ಅಂದ್ರೆ, ಸ್ಥೂಲ ದೇಹದಲ್ಲಿರತಕ್ಕಂಥ ಬಿಂಬಾತ್ಮಕನಾದ ಪ್ರಾಜ್ಞರೂಪಿ ಹರಿ ಇರ್ತಾನಲ್ವ, ಅವನ ಉಪಾಸನಾ ಎಂಬ ಕರ್ಮದಿಂದಲೇನೆ ಅಧಿಕಾರಿಯಾದವನಿಗೆ ಜ್ಞಾನ ಬರುತ್ತೆ. ಇದಕ್ಕೆ ಹೇಳ್ತಾ ಇದ್ದಾರೆ, ಸ್ವರೂಪ ಬಿಂಬ ಉಪಾಸನಾತ್ಮಕ ಕರ್ಮಣ ಮೋಕ್ಷವಾಗಿ ಪ್ರಾಪ್ನೋತಿ. ತನ್ನ ಬಿಂಬನನ್ನು ಉಪಾಸನೆ ಮಾಡೋದರಿಂದ ಆ ಕರ್ಮದಿಂದಲೇನೆ ಮೋಕ್ಷ ಬರುತ್ತೆ ಎಂಬುದರಿಂದ ಇಲ್ಲಿ ಏನೂ ತೊಂದರೆ ಇಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡತ. ಹರಿಕಥಾಮೃತಸಾರ ಅಂತ ಶುರು ಮಾಡಿದರಲ್ವ, ಅಲ್ಲಿಂದಲೇನೆ ಇಷ್ಟೆಲ್ಲ ತಿಳಿಸಿಕೊಟ್ಟು ಮುಂದೆ ಹೇಳ್ತಾರೆ, ಗುರುಗಳ ಕರುಣದಿಂದ. ಅದಕ್ಕೆ ಹೇಳ್ತಾರೆ, ಗುರುಪ್ರಸಾದಮಂತರೇಣ ಹರಿಪ್ರಸಾದೋ ನಸ್ಯಾತ್. ಹರೌರುಷ್ಟೇ ಗುರುಸ್ತ್ರಾತ ಗುರೌರುಷ್ಟೇ ನಕಶ್ಚನ. ಗುರುಗಳ ಅನುಗ್ರಹದಿಂದಲೇನೆ ವಿಶೇಷವಾಗಿರತಕ್ಕಂಥ ಈ ಹರಿಕಥಾಮೃತ ಸಾರವನ್ನು ನಾನು ಕೊಡ್ತಾ ಇದ್ದೇನೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಒಂದು ಮಾತನ್ನು ಹೇಳ್ತಾ ಬರ್ತಾರೆ ಗುರು. ಎರಡೆರಡು ಅರ್ಥಗಳನ್ನು ಬರೀತಾರಲ್ಲಿ, ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಗುರು ಅಂದರೆ ಯಾರು ಅದಕ್ಕೆ ಹೇಳ್ತಾರೆ, ಶತಯೋಜನ ಗುರು ಶಬ್ದಕ್ಕೆ ಅರ್ಥ ಏನು ಅಂದರೆ ಅಸಂಶಯ ಸಂಶಯಚ್ಛೇತ್ತ ಗುರು ರುಕ್ತೋ ಮನೀಷಿಭಿ ಅಂತ ಏನು ಹೇಳಿದ್ದಾರಲ್ವ, ತನಗೆ ಸಂಶಯ ಇರಬಾರದು, ಶಿಷ್ಯರ ಸಂಶಯವನ್ನು ಛೇದನ ಮಾಡಲಿಕ್ಕೆ ಶಕ್ತಿ ಇರಬೇಕು, ಅಂಥವ ಗುರು ಅಂತ ಹೇಳಿದರೆ ಇಲ್ಲಿ ಯಾರಿವರ ಗುರುಗಳು? ಅದಕ್ಕೊಂದು ಮಾತು ಹಾಕ್ತಾರೆ, ಶತಯೋಜನ ಪರ್ಯಂತ ಅಪರೋಕ್ಷ ವಿಶಿಷ್ಟ ಗಣೇಶಾಂಶ ಸಂಭೂತ ಗೋಪಾಲದಾಸಾರ್ಯ ಗುರು ತತ್ಕರುಣಯ ಹೇಳ್ತಾರೆ. ಅಂದರೆ ಅಪರೋಕ್ಷ ಜ್ಞಾನ ಅಂತಾದ ಮೇಲೆ, ಆ ಅಪರೋಕ್ಷ ಜ್ಞಾನ ಅಂದರೆ ಅನಾಲೋಚನೆಯ ಒಂದು ವಿಷಯವನ್ನು ತಟ್ಟನೆ ಗೊತ್ತಾಗುತ್ತವರಿಗೆ, ಗೊತ್ತಾಗ್ತಾ ಇರುತ್ತವರಿಗೆ, ಅದು ಅವರವರ ಯೋಗ್ಯತಾನುಸಾರ ಬರ್ತಾ ಇರುತ್ತೆ. ಗೋಪಾಲದಾಸರದ್ದು ಎಷ್ಟು ಅಪರೋಕ್ಷ ಜ್ಞಾನದ ಪ್ರಭಾವ ಅಂದ್ರೆ, ಹೇಳ್ತಾರೆ 100 ಯೋಜನ ಪರ್ಯಂತ ದೂರದಲ್ಲಿ ಅಂದ್ರೆ ಡಯಾಮೀಟರ್, 100 ಯೋಜನ ಪರಿಧಿಯಲ್ಲಿ ಯಾವ ವ್ಯಕ್ತಿ ಬಂದರೂ ಏನು ಬಂದರೂ ಅವರಿಗೆ ಗೊತ್ತಾಗ್ಬಿಡುತ್ತೆ. ಅಂಥ ಒಂದು ಅಪರೋಕ್ಷ ಜ್ಞಾನ ಅವರದ್ದು. ಅದನ್ನು ಹೇಳ್ತಾರೆ ವಿಶೇಷವನ್ನ, ಶತಯೋಜನ ಪರ್ಯಂತ ಅಪರೋಕ್ಷ ವಿಶಿಷ್ಟ ಗಣೇಶಾಂಶ ಸಂಭೂತ ಗೋಪಾಲದಾಸಾರ್ಯ ಗುರು ತತ್ ಕರುಣಯ ಹೇಳ್ತಾರೆ. ಗುರುಗಳ ಕರುಣದಿಂದ ಆಪನಿತು ಪೇಳುವೆ, ಆಪನಿತು ಪೇಳುವೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಯಥಾಯೋಗ್ಯಂ ಜ್ಞಾತ್ವ. ಎಷ್ಟು ಗುರುಗಳಿಗೆ ತುಂಬಾ ಗೊತ್ತಿದೆ, ನನಗೆ ಚೂರೇ ಗೊತ್ತಾಗಿದೆ ಅದರಲ್ಲಿ ಅಂತ ಹೇಳುವಂತ ಮಾತು ನಮ್ಮ ಜಗನ್ನಾಥದಾಸರದ್ದು. ಗೋಪಾಲದಾಸರ ಮುಂದೆ ತಲೆಬಾಗಿ ನಿಂತು ಬಿಟ್ಟಿದ್ದಾರೆ ಅವರ ಶಕ್ತಿಗೆ, ಆ ಒಂದು ವಿಚಾರಕ್ಕೆ. ಇದರಲ್ಲಿ ಕೆಲವೆಲ್ಲ ನಾವು ನೋಡ್ತಾ ಬಂದರೆ ಒಂದು ವಿಷಯವನ್ನು ಹೇಳುತ್ತೇನೆ ನಾನು, ಇದು ಎಷ್ಟು ಆಳವಾಗಿ ಹೋಗಿದೆ ಅಂತ. ಗುರುಗಳು ಅವತ್ತು ಸುಳಾದಿಯ ಬಗ್ಗೆ ಹೇಳತಾ, ಸುಳಾದಿಗಳಿಗೆ ವ್ಯಾಖ್ಯಾನವೇ ಇಲ್ಲ ಅನ್ನುವ ವಿಚಾರ ಅವತ್ತು ಹೇಳಿದರು. ಇದ್ದಿದ್ರೆ ಬಹಳ ಚೆನ್ನಾಗಿರ್ತಾ ಇತ್ತು. ವ್ಯಾಖ್ಯಾನ ಅಂದರೆ ಇತ್ತೀಚೆಗೆ ಹುಟ್ಟಿ ಬಂದವರಲ್ಲ, ಪರಂಪರೆಯಿಂದ ಏನು ದಾಸರು ಒಬ್ಬರಿಗೊಬ್ಬರು ಉಪದೇಶ ತಗೊಂಡಿದ್ದಾರೆ, ಅಂಥ ಪರಂಪರೆ ಬಾಯಿಯಿಂದ ಬಾಯಿಗೆ ಬಂದಂಥ ವ್ಯಾಖ್ಯಾನ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿದರು. ಯಾಕೆ
ಅಂಥ ಗುರುಗಳಿಂದ ಶಿಷ್ಯರಿಗೆ ಬರತಕ್ಕಂಥ ವ್ಯಾಖ್ಯಾನ ಏನಿದೆ ಅದರ ಬೆಲೆಯೇ ಬೇರೆ. ಯಾವಾಗೋ ಗ್ರಂಥ ಬರೆದದ್ದು, ಯಾವಾಗೋ ವ್ಯಾಖ್ಯಾನ ಯಾರೋ ಯಾವ ಜನ್ಮದಲ್ಲೂ ಬರೆದರೆ ಅದಕ್ಕೆ ಸಂಬಂಧವೇ ಇರಲ್ಲ, ಬರೀತಾರೆ ಇಲ್ಲ ಅಂದಿಲ್ಲ. ಗುರುಗಳಿಂದ ಶಿಷ್ಯರಿಗೆ ಬಂದರೆ ಅದರ ಬೆಲೆಯೇ ಬೇರೆ ಇರುತ್ತೆ. ಅದಕ್ಕೊಂದು ಮಾತನ್ನು ಹೇಳಿ ಮುಂದಕ್ಕೆ ಹೋಗ್ತೇನೆ. ಗೋಪಾಲದಾಸರು ಒಂದು ಪದದಲ್ಲಿ ವಿಜಯದಾಸರ ಕುರಿತು ಹೇಳ್ತಾರೆ. ಏನು ವಿಜಯ ಯಾರಿಂದನೆಗೆ ಆಗುವುದು ಅಂತ ಒಂದು ಪದ. ನನಗಿಷ್ಟು ವಿಜಯ ಆಗ್ತಾ ಇದೆ, ಗೋಪಾಲದಾಸರೇ ನಿಮ್ಗೆ ವಿಜಯ ಆಗ್ತಾ ಇದೆ ಯಾರಿಂದ? ಅವಾಗ ಹೇಳ್ತಾರೆ ವಿಜಯದಾಸರಿಂದ ನನಗೆ ಆಗ್ತಾ ಇದೆ ಅಂತ ಹೇಳಿದರು. ಹೇಳುವ ಕಾಲಕ್ಕೆ ಒಂದು ಮಾತನ್ನು ಹೇಳ್ತಾರೆ. ಆ ಶಬ್ದದ ಬೆಲೆ ಗುರುಗಳಿಗಾದ್ರೆ ಗೊತ್ತಾಗುತ್ತೆ ಅಂತ ನನಗನ್ಸುತ್ತೆ. ಅಪಾರ ಜನ್ಮ, ಈ ಶಬ್ದ ನೋಡಿ, ಅಪಾರ ಜನ್ಮ ಇವರ ಕೊಂದಿದ್ದ ಕಾರಣ ನನಗೆ ವಿಜಯ ಪ್ರಾಪ್ತಿ ಆಯಿತು ಅಂತ ನಮಗೆ ತಲೆ ಕೆಟ್ಟೋಗುತ್ತೆ. ನಮಗೆ ಒಂದು ಜನ್ಮದಲ್ಲಿ ಇಬ್ಬರು ಜೋಡಿ ಆಗಿರ್ತೀವಿ, ಕೇಳ್ಕೊಂತೀವಿ ದೇವರ ಹತ್ರ ಬರೋ ಜನ್ಮ ಇವರೇ ಸಿಗ್ಬೇಕು ಅಂತ. ಯಾರಿಗೆ ಯಾರೋ ಪುರಂದರ ವಿಠಲ ಅಂತಹದ್ದು ಗೋಪಾಲದಾಸರು ವಿಜಯದಾಸರು ಎಷ್ಟು ಜನ್ಮಗಳ ಪರಂಪರೆ ಗುರು ಶಿಷ್ಯರಾಗಿ ಬಂದಿದ್ದಾರೆ ಅಂದರೆ ಅದಕ್ಕೆ ಅವರು ಶಬ್ದ ಹಾಕಿದ್ದು ಅಪಾರ ಜನ್ಮ ಇವರ ಪೊಂದಿದ್ದ ಕಾರಣ. ವಿಜಯದಾಸರು ನಾನು ಅದು ನೋಡ್ತಾ ಬಂದಿದ್ದೆ, ಇವ್ರು ಹಾಕಿದ್ರು ಇದಕ್ಕೆ ವಿಜಯದಾಸರು ಒಬ್ಬ ಬೇಕಲ್ಲ, ಇವ್ರು ಹೇಳ್ಕೊಂಡ್ರೆ ಆಯ್ತಾ? ವಿಜಯದಾಸರು ಇವರಿಗೆ ಅಂಕಿತ ಪದವನ್ನು ಕೊಡ್ತಾರೆ ಗೋಪಾಲ ವಿಠಲ ಅಂತ, ಅದರಲ್ಲಿ ಹಾಕ್ತಾರೆ ಅಪಾರ ಜನ್ಮಗಳು ಎನ್ನ ಶಿಷ್ಯನಾಗಿ ನಿನ್ನ ವಿಶೇಷ ಚಿಂತನ ಧ್ಯಾನ ನಿನ್ನ ದರ್ಶನಾದಿಗಳು ಮಾಡಿದವನು ಇವನ ಕೈ ಹಿಡಿಯಬೇಕು ಅಂತ ಅವರು ಬರೀತಾರೆ. ಹಾಗಾದರೆ ಈ ಗುರು ಶಿಷ್ಯರ ಬಾಂಧವ್ಯ, ಈ ಅಧ್ಯಯನಾದಿಗಳೆಲ್ಲ ಈ ದಾಸರದ್ದು ಎಷ್ಟೆಷ್ಟು ಜನ್ಮಗಳಿಂದ ನಡೆದು ಬಂದಿದೆ. ಅದಕ್ಕೆ ಗೋಪಾಲದಾಸರನ್ನ ಏನು ಅಂತಾರೆ ಅಂದರೆ ವಿಜಯದಾಸರ ಮುಖ್ಯ ಪ್ರತಿಮಾ ಅಂತ ಹೇಳಿಬಿಡ್ತಾರೆ ಅಂತ ಗೋಪಾಲ. ಅದಕ್ಕೆ ಇಲ್ಲಿ ಯಾಕೆ ಬಂತು, ಗುರುಗಳ ಕರುಣದಿಂದ ಅಂದರೆ ಗೋಪಾಲದಾಸರ ಕರುಣೆಯಿಂದ ನಾನು ಬರೆದಿದ್ದೇನೆ ಹರಿಕಥಾಮೃತ ಸಾರ, ಇಲ್ಲದಿದ್ರೆ ಮುಟ್ಲಿಕ್ಕೆ ನನಗಾಗಲ್ಲ, ಬದುಕ್ತಾನೇ ಇದ್ದಿಲ್ಲ ಅಂತ ಜಗನ್ನಾಥದಾಸರ ಮಾತು. ಇನ್ನು ಹೇಳ್ತಾ ಇದ್ದಾರೆ ಕರುಣದಿಂದ ಆಪನಿತು. ಏನು ಹೇಳ್ತೀರಪ್ಪ ಅಂತ ಹೇಳ್ತಾರೆ, ಹರಿಕಥಾಮೃತ ಸಾರವನ್ನು ಪೇಳುವೆ. ಇಲ್ಲಿ ಹೇಳ್ತಾರೆ ಸ್ವಯೋಗ್ಯತಾನುಸಾರೇಣ ಬಿಂಬಕ್ರಿಯಾನುಸಂಧಾನ ಲಕ್ಷಣಂ ವಚ್ಮಿ ಇತ್ಯರ್ಥ. ನನ್ನ ಯೋಗ್ಯತಾನುಸಾರವಾಗಿ ಬಿಂಬಕ್ರಿಯಾನುಸಂಧಾನ ಅಂತ ಏನಿದೆ, ಈ ಗ್ರಂಥವೇ ಬಿಂಬಕ್ರಿಯಾನುಸಂಧಾನ ಹೇಳಲಿಕ್ಕೆ ಹೊರಟಿದೆ, ಅದನ್ನು ನಾನು ನನ್ನ ಯೋಗ್ಯತಾನುಸಾರವಾಗಿ ಹೇಳ್ತೇನೆ, ಗುರುಗಳು ಹೇಳಿದ್ದೆಲ್ಲ ಹೇಳಲಿಕ್ಕೆ ನಂಗೆ ಆಗಲ್ಲ ಅಂದ್ಬಿಟ್ಟು. ಯಾಕೆ, ಗುರುಗಳು ಗಣೇಶ ಅಂಶರು, ಇವರು ಕರ್ಮಜ ದೇವತೆಗಳು, ಇವರಿಗೂ ಅವರಿಗೂ ಬಹಳ ಅಂತರವಿದೆ. ಅದಕ್ಕೆ ಆ ಪನಿತು ಹೇಳುವೆ, ಸ್ವಲ್ಪ ಮಾತ್ರ ತಿಳ್ಕೊಂಡಿದ್ದೇನೆ ಅವರ ಹತ್ರದಿಂದ, ಏನು ಅನುಭವದಲ್ಲಿ ಅದನ್ನು ತಿಳಿಸಿಕೊಡ್ತೇನೆ. ಇನ್ನು ಹೇಳ್ತಾರೆ ಇದನ್ನು ಕೇಳಲಿಕ್ಕೆ ಯಾರು ವಿಶೇಷವಾಗಿ ಯೋಗ್ಯರು, ಅದನ್ನು ಹೇಳ್ತಾರೆ ಪರಮ ಭಗವದ್ ಭಕ್ತರು. ಪರಮ ಭಗವದ್ ಭಕ್ತರು ಅಂದಾಗ ಹೇಳ್ತಾರೆ ಅಪರ ಅಂದ್ರೆ ಅಂದ್ರೆ ಅಪ್ರತಿಹತ ಮಾ ಜ್ಞಾನಂ ಯಸ್ಯ ಸಹ ಪರಮ. ಭಗವಂತ ಪರಮ, ಭಗವಂತನನ್ನ ಪರಮ ಅಂತ ಕರೆದರು. ಏನು ದೇಶದಿಂದ ಕಾಲದಿಂದ ಗುಣದಿಂದಲೂ ಕೂಡ, ದೇಶತಃ ಕಾಲತಃ ಗುಣತಶ್ಚ ಅಪ್ರತಿಹತ ಮಾ ಜ್ಞಾನಂ ಯಸ್ಯ ಸಹ. ಇನ್ನ ಭಗಂ ಅಂದ್ರೆ ವಿಶೇಷವಾದ ಐಶ್ವರ್ಯಾದಿಗಳು, ಆರು ಐಶ್ವರ್ಯಾದಿಗಳು, ಈ ಎರಡು ಇರತಕ್ಕಂಥವ ಯಾರು ಅಂದ್ರೆ ಪರಮ ಭಗವತ್ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಪರಮ ಭಗವಾನ್ ಅಂದ್ರು. ಚೆನ್ನಾಗಿ ಹೇಳ್ತಾರೆ ಪರಮಶ್ಚಾಸೋ ಭಗವಾಂಶ್ಚ. ಇನ್ನ ಇಂಥ ಪರಮ ಭಗವತಃ ಭಕ್ತಃ, ಭಗವಂತನ ವಿಶೇಷವಾದ ಭಕ್ತರೇ ಪರಮ ಭಗವದ್ ಭಕ್ತರು. ಅದಕ್ಕೆ ಹೇಳ್ತಾರೆ ಮಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸ್ನೇಹಾತ್ಮಕ
ಪ್ರೇಮ ಪ್ರವಾಹ ರೂಪಾತ್ಮಿಕ ಭಕ್ತಿ ಯಶಾಂತೆ ಭಕ್ತಾ. ಯಾರಿಗೆ ವಿಶೇಷವಾಗಿರತಕ್ಕಂಥ ಮಹಾಜ್ಞ ಜ್ಞಾನಪೂರ್ವಕವಾಗಿರತಕ್ಕಂಥ ದೃಢವಾದ, ಮತ್ತು ದೃಢ ಅಂದ್ರೆ ಅಲ್ಲ ಸುದೃಢ ಅಂತ ಹಾಕ್ತಾರೆ, ಸುದೃಢವಾದ ಸ್ನೇಹ ರೂಪವಾದ ಪ್ರೇಮ ರೂಪ ಪ್ರವಾಹ ರೂಪವಾದ ಭಕ್ತಿ ಇದೆಯೋ ಅವರು ಭಕ್ತರು. ಹೇಳ್ತಾರೆ ಯಾರಲ್ಲಿದೆ ಇಂಥ ಭಕ್ತಿ ಅಂದ್ರೆ ಪರಮ ಭಗವತ ಭಕ್ತ, ಭಗವಂತನಲ್ಲಿ ಭಕ್ತರು. ಸರಿ, ಇದಕ್ಕೆ ಎರಡನೇ ಅರ್ಥ ಹಾಕ್ತಾರೆ. ಪರಮ ಭಗವದ್ ಭಕ್ತರು ಅಂದ್ರೆ ಸುಮ್ಮನೆ ಹೆಚ್ಚಿಗೆ ಶಬ್ದ ಹೇಳಲ್ಲ, ಒಂದು ಮಾತಲ್ಲಿ ಹೇಳ್ತೇನೆ ಅಂತ ಹೇಳಿ, ಬಿಂಬಕ್ರಿಯಾನುಸಂಧಾತೃ ಜ್ಞಾನಿನಾಮೇವ ಅತ್ರ ಅಧಿಕಾರ ಅಂದ್ಬಿಟ್ರೆ. ಈ ಒಂದು ಗ್ರಂಥ ಯಾರಿಗಾಗಿ ಬರೆದಿದ್ದು? ಹರಿಕಥಾಮೃತ ಸಾರ ಅಂತ. ಸಾಮಾನ್ಯ ಚಾಲ್ತಿ ಲೋಕದಲ್ಲಿ ಎರಡಕ್ಷರ ಬಂದವರಲ್ಲಿ ಚಾಲ್ತಿ ಏನಿದೆ ಅಂದರೆ, ಏನೂ ಶಾಸ್ತ್ರಜ್ಞಾನ ಇಲ್ಲದೆ ಇರತಕ್ಕಂಥ ಹೆಣ್ಣು ಮಕ್ಕಳು ಅಂತೇಳಿದ್ದಾರಲ್ಲ, ಅವರಿಗಾಗಿ ಬರೆದಿದ್ದು ಹರಿಕಥಾಮೃತ ಸಾರ ಅಂತ ಜಗತ್ತಿನಲ್ಲಿ ಪ್ರಸಿದ್ಧಿ. ಅದಕ್ಕೆ ಅವರಂದರು ಅವರಿಗಾಗಿ ಬರೆದದ್ದಲ್ಲ, ಅವರು ಹಿಡ್ಕೊಂಡು ಉಳಿಸಿದ್ದಾರೆ, ಹಿಡ್ಕೋಬೇಕಾದವರು ಯಾರಯ್ಯ ಅಂತ ಹೇಳ್ತಾ ಇದ್ದಾರೆ. ಬಿಂಬಕ್ರಿಯಾನುಸಂಧಾತೃ ಜ್ಞಾನಿನಾಮೇವ ಅತ್ರ ಅಧಿಕಾರ. ಬಿಂಬಕ್ರಿಯಾನುಸಂಧಾನ ಮಾಡಲಿಕ್ಕೆ ಶುರು ಮಾಡಿರ್ತಾರಲ್ಲ ಅವರು ಈ ಹರಿಕಥಾನುಸಾರ ಮುಟ್ಟಬೇಕು, ಅವರಿಗಿಲ್ಲ ಅಧಿಕಾರ ಅಷ್ಟೇ, ಮಿಕ್ಕವರಿಗಲ್ಲ ಅಂದ್ಬಿಟ್ರು. ಅಂದರೆ ಆ ರೀತಿ ಆಳವಾಗಿ ಶಾಸ್ತ್ರಾಧ್ಯಯನ ಮಾಡಿಕೊಂಡು ಬಂದ ಮೇಲೆ ಅಂಥವರಿಗೆ ಗೈಡಾಗಿ ಶಾಸ್ತ್ರ ನೋಡಿ, ಟೆಕ್ಸ್ಟ್ ಬುಕ್ ಎಲ್ಲ ತುಂಬ ಇರ್ತಾ ಇತ್ತು ನಮಗೆ ಹಿಂದೆ, ಇವಾಗ ಗೈಡಿಲೇ ಆಗುದಿಲ್ಲ. ಅವಾಗ ಟೆಂತ್ ಕ್ಲಾಸ್ ನಾವೆಲ್ಲ ಓದೋ ಕಾಲಕ್ಕೆ ಗೈಡ್ ಅಂತ ಸಿಗ್ತಾ ಇತ್ತು. ಅಂದರೆ ಬಹಳ ಇಂಪಾರ್ಟೆಂಟ್ ಕ್ವಶನ್ಸು, ಇಂಪಾರ್ಟೆಂಟ್ ಆನ್ಸರ್ಸು ಅದು ಇದು ಬರ್ತಾ ಇತ್ತು. ಆ ಥರ ಹರಿಕಥಾಮೃತ ಸಾರ ಜ್ಞಾನಿಗಳು ಯಾರಾದರೆ ಶಾಸ್ತ್ರಜ್ಞಾನವನ್ನು ಅನುಷ್ಠಾನಕ್ಕಿಡಲಿಕ್ಕೆ ಹಗಲು ರಾತ್ರಿ ಪ್ರಯತ್ನ ಮಾಡುತ್ತಿರ್ತಾರೋ ಅವರಿಗೆ ಕೈ ದೀವಟಿಗೆ ಹರಿಕಥಾಮೃತ ಸಾರ ಅಷ್ಟೇ ಹೊರತು, ಏನೂ ಬರದೇ ಇರತಕ್ಕಂಥ ವ್ಯಕ್ತಿಗಳ ಕೈಗೆ ಕೊಟ್ಟಂಥ ಕೆಲಸಕ್ಕೆ ಬಾರದ ಪುಸ್ತಕ ಅಲ್ಲವಿದು ಅಂತ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ ಇಲ್ಲಿ. ಪರಮ ಭಗವದ್ ಭಕ್ತರು ಇದನ್ನು ಇದನ್ನು ಅಂತ ಹೇಳಿದರೆ ಹೇಳ್ತಾ ಇದ್ದಾರೆ. ಈ ಬಿಂಬಕ್ರಿಯಾನುಸಂಧಾನ ಪೂರ್ವಕವಾಗಿರತಕ್ಕಂಥ ಈ ಗ್ರಂಥವನ್ನು